ಬೇರೆ ಅದೇನು ಚೇಂಜ್ ಆಗಿಲ್ಲ. ಮಗುವಿನೇ ಮಗುವಿನೇನೇನೆ, ಏನಿದು ಆಶ್ಚರ್ಯ ಅಂತ ಎಲ್ಲ. ಅವ್ರ ಮಕ್ಕಳು ಬೇರೆ ಇಲ್ಲ, ಅದ್ರ ಕೊರಗು ಬೇರೆ ಇತ್ತಲ್ಲ, ಅದ ಅಟ್ರಾಕ್ಷನ್ ಬೇರೆ. ಎಲ್ಲ ಬಂದು ನೋಡ್ತಾರೆ, ರಾಕ್ಷಸಿ ತೊಡೆ ಮೇಲೆ ಹಾಕಿ ಕೂತಿದ್ದಾಳೆ ಮಗುವನ್ನ. ಅವಳು ಬುದ್ಧಿವಂತ ರಾಕ್ಷಸಿ ಬಾಡಿ ಬುದ್ಧಿವಂತ ವೇಷ ಬರವತಿ ವೇಷ ಬದಲಾಯಿಸಿಬಿಟ್ಲಂತ ಆಗಲೇ. ಅವಳು ಎಷ್ಟು ದೊಡ್ಡ ದೊಡ್ಡ ವೇಷ ಬದಲಾಯಿಸಿಬಿಡ್ತಾರೆ ಪಾಪ, ಅವಳು ಮಾಡಿದ್ದೇನು ಆಶ್ಚರ್ಯ. ಒಳ್ಳೆ ಸುಂದರ ಸ್ತ್ರೀ ವೇಷದಲ್ಲಿ ಕೂತ್ಬಿಟ್ಟಿದ್ದಾಳೆ. ಕಾಮರೂಪಿಣಿ ಅಂತ ಹೆಸರು ಅವಳಿಗೆ. ಅದು ಇಷ್ಟಪಟ್ಟ ರೂಪ ತಗೊಳ್ತಕ್ಕಂತ ಶಕ್ತಿ. ರಾವಣ ಹೇಗೆ ಮಾಯಾ ಸನ್ಯಾಸಿಯಾಗಿ ಬಂದನಲ್ಲ ಆ ತರ, ಮಾರೀತಿ ಹೇಗೆ ಜಿಂಕೆ ವೇಷದಲ್ಲಿ ಬಂದಲ್ಲ ಆ ತರಹ, ಇವಳು ಸುಂದರ ಸ್ತ್ರೀ ವೇಷದಲ್ಲಿ ಕೂತಿದ್ದಾಳೆ ತೊಡೆ ಮೇಲೆ ಮಗು. ಎಲ್ಲ ಬಂದು ನೋಡಿದ್ರು ಆಶ್ಚರ್ಯ ಪಡ್ತಿದ್ದಾರೆ. ನೋಡಿದರೆ ರಾಜ ನೋಡಿದ ಇವ್ರಿಗೆ ಗೊತ್ತಾಯ್ತು, ತಮ್ಮಗು ಅಂತ ಗೊತ್ತಾಯ್ತು. ಎರಡು ತುಂಡುಗಳು ನೋಡಿದ ತಕ್ಷಣ ಕೇಳುತ್ತಾರೆ, ಅಮ್ಮ ಏನಿದು ಅಂತ ಕೇಳಿದರೆ, ನಾನೊಬ್ಬ ವಿಚಿತ್ರ ಸ್ತ್ರೀ ರಾಕ್ಷಸಿ ಅಂತ ಹೇಳ್ಕೊಂಡೇ ಬಿಡ್ತಾರೆ. ಅವರೊಬ್ಬ ರಾಕ್ಷಸಿ, ರಾಕ್ಷಸಿ ಅಂತ ಹೇಳ್ಕೊಂಡು ಮಾತ್ರ ಕೆಟ್ಟವರಾಗಬೇಕಾಗಿಲ್ಲ. ಘಟೋತ್ಕಚ ರಾಕ್ಷಸ, ಎಷ್ಟು ಒಳ್ಳೆಯವನವನು. ಹಿಡಿಂಬ ರಾಕ್ಷಸಿ, ಎಷ್ಟು ಒಳ್ಳೆಯವಳು. ಪ್ರಹ್ಲಾದ ದೈತ್ಯ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಂ, ವಿಶೇಷ ಭಗವಂತನ ಸನ್ನಿಧಾನ ಆತ ನೋಡಿ. ಅದು ರಾಕ್ಷಸಿ ಎಂದು ಮಾತ್ರಕ್ಕೇನೆ ಕೆಟ್ಟವಳು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಅದಕ್ಕೆ ಅವಳು ಹೇಳ್ಕೊಬಿಟ್ಲೆ ಹೆಮ್ಮೆಯಿಂದ, ನಾನೊಬ್ಬ ರಾಕ್ಷಸಿ ಸಂಚಾರ ಮಾಡ್ತಾ ಬಂದೆ. ಒಂದು ಸುಳ್ಳು ಹೇಳ್ತಾಳೆ ಈ ಮಧ್ಯೆ, ರಾಕ್ಷಸ ಗುಣ ಬಿಡೋದಿಲ್ಲ ಅವಳು. ಏನು ಸುಳ್ಳು ಹೇಳ್ತಾಳೆ ನೋಡಿದೆ, ಅನುಗ್ರಹ ಮಾಡಬೇಕು ಅನಿಸ್ತು, ಅದಕ್ಕೆ ಜೋಡಿಸಿಬಿಟ್ಟೆ ಅಂತ ಹೇಳ್ತಾಳೆ. ಅದು ಸುಳ್ಳು, ಬೈ ಚಾನ್ಸ್ ಜೋಡಿಸಿದ್ದೆ ಹೊರತು ಬೇರೆ ಅಲ್ಲ ಅದು. ಅದು ನಿನ್ನ ಅನುಗ್ರಹ ಮಾಡಬೇಕು ಅಂತ ಇಷ್ಟ ಬಂತು ನನಗೆ, ಅದಕ್ಕೆ ಜೋಡಿಸಿಬಿಟ್ಟೆ, ನನ್ನಿಂದ ಮಗು ಬದುಕಿತ್ತು ಅಂತ ಕ್ಲೇಮ್ ಮಾಡ್ತಾಳೆ. ಇದು ತಪ್ಪಾಗಿತ್ತು, ಋಷಿಗಳ ಅನುಗ್ರಹ ಆಗಿತ್ತು ಪಾಪ, ಮಂತ್ರಶಕ್ತಿ ಆಗಿತ್ತು. ಎಂಥ ದೊಡ್ಡ ಮಂತ್ರ ಮಂದಿ ಮುನಿಗಳು ಹಾಕಿದ್ದಾರೆ ಅಂದ್ರೆ, ಎರಡು ತುಂಡು ತುಂಡು ಪೀಸಿ ಬೀಸಾದ್ರೂ ಮಗು ಸತ್ತಿಲ್ಲ ಅಂತ ಮಂತ್ರ ಹಾಕಿದ್ದ. ಇವತ್ತು ಯಾವುದೇ ಯಂತ್ರಶಕ್ತಿಗಿಂತ ಮಂತ್ರಶಕ್ತಿ ಭಾರಿ ದೊಡ್ಡದು ಅಂತ ಹೇಳೋದಕ್ಕೆ ಈ ಋಷಿಗಳ ರೀತಿ ಒಳ್ಳೆ ದೃಷ್ಟಾಂತ ಇತ್ತು. ಅದೇ ಭಾಗವತ ಮಹತ್ವನ ಕಥೆ ಬರುತ್ತದೆ. ಯಾರೋ ಒಬ್ಬಳಿಗೆ ಇಂಥದ್ದೇ ರೀತಿ ಪ್ರಸಂಗ, ಆತ್ಮದೇವ ಅಂತ ಒಬ್ಬನಿರ್ತಾನೆ, ಅವನಿಗೂ ಕೂಡ ಮಕ್ಕಳಿರೋದಿಲ್ಲ, ಕಷ್ಟಪಟ್ಟು ಕೇಳೋದಕ್ಕೆ ಅಂತ ಹೋಗ್ತಾನೆ. ಯಾರೋ ಋಷಿಗಳು ಸಿಗ್ತಾರೆ ಪಾಪ, ಕೇಳ್ತಾನೆ ಹೀಗೆ ತುಂಬಾ ಕೇಳಿಕೊಂಡಾಗ ಆಯ್ತು ಕೊಡ್ತೇನೆ. ಅವ್ರು ಹೇಳಿದ್ರಂತೆ, ನಿನ್ನ ಮಕ್ಕಳಾಗ ಸಂಭಾವನೆ ಇಲ್ಲ, ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟೋದಿಲ್ಲ ಅಂತ ಹೇಳಿಬಿಟ್ರಂತವ್ರು. ಸ್ವಾಮಿ ಹಾಗಿದ್ರೆ ಏನು ಪ್ರಯೋಜನ, ನಾನು ಬದುಕೇನು ಉಪಯೋಗ, ನೀವು ಕೊಡೋದಿದ್ರೆ ಕೊಡಲೇಬೇಕು ಅಂತ ಹೇಳಿದ್ರು. ನೋಡಯ್ಯ ನಿನ್ನ ಈ ಜನ್ಮದಲ್ಲ, ಏಳೇ ಜನ್ಮಕ್ಕೂ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ರೆ ಇನ್ನೂ ಗಾಬರಿ ಆಗಬೇಕು ಅವನಿಗೆ. ಈಗಲ್ಲ, ಮುಂದೆ ಒಳ್ಳೆದಕ್ಕೂ ಮಕ್ಕಳಿಲ್ಲ, ಹಾಗಾದ್ರೆ ಸತ್ತೋಗ್ಬಿಡ್ತೇನೆ ನಾನೀಗ, ಬದುಕು ಉಪಯೋಗ ಇಲ್ಲ ಅಂದ ತಕ್ಷಣ ಹೋಗ್ಲಿ ಬಿಡು, ಒಂದು ಫಲ ಕೊಡ್ತೇನೆ, ಪ್ರಯತ್ನ ಮಾಡು ಅಂತ ಕೊಡ್ತಾರೆ. ನೋಡಿ ಆ ಹೇಳಿದ ಉದ್ದೇಶ ಇದೆ ಅವರಿಗೆ, ಈಗ ತಗೋ ಅಂತ ಮಂತ್ರಿಸಿ ಕೊಟ್ಬಿಡು. ಮಗು ಹುಟ್ಟೋದು ಗ್ಯಾರಂಟಿ, ನಿನಗೆ ಮಗು ಯೋಗ ಇಲ್ಲ ಅದು ಗ್ಯಾರಂಟಿ ಅಂತ ಹೇಳ್ತಾರೆ. ನಿನಗೆ ಮಗು ಹುಟ್ಟೋ ಯೋಗ ಇಲ್ಲ ಗ್ಯಾರಂಟಿ, ಈ ಫಲ ಕೊಡ್ತೇನಲ್ಲ ಇದು ಮಗು ಹುಟ್ಟೋದು ಗ್ಯಾರಂಟಿ ಇದೆ, ಇದನ್ನ ತಗೊಂಡೋಗಿ ಇದನ್ನ ಹೆಂಡತಿ ಕೊಡು ಅಂತ ಕೊಟ್ರಂತೆ. ಅವನು ಬರ್ತಾನೆ, ಹೆಂಡತಿ ಕೊಡ್ಲಕ್ಕೆ ಹೋಗ್ತಾನೆ, ಅವಳು ಹೇಳಿ ಕೈಯಲ್ಲಿ ಫಲ ಹಿಡ್ಕೋತಾಳೆ, ಕೊಟ್ಟು ಹೋಗ್ಬಿಡ್ತು, ತಿಂದ್ಬಿಡು ಮಗು ಆಗತ್ತೆ ಆಗೇ ಆಗತ್ತೆ ಅಂತ. ಅವಳು ಗೈಯಾಳಿ ಹೆಂಡತಿ, ಅವಳು ಒಳ್ಳೆಯವಳು ಅಲ್ವೇ, ಭಾರಿ ದುಷ್ಟಳು ಅವಳು. ಜೊತೆಗೆ ಅವಳು ಬಸರಿ ಆಗೋದು ಅಂದ್ರೆ ಮರ್ಯಾದೆ ಹೋದ ಲೆಕ್ಕ ಅಂತ, ಅದು ಬೇರೆ. ಜೊತೆಗೆ ಕೆಲವು ಇರ್ತಾರೆ ನೋಡಿದ್ರೆ, ಅದೇ ಟೆಂಡೆನ್ಸಿ ಅವಳಿಗೆ. ಏನು ಮದುವೆ ಆಗ ಸರಿ ಆಗೋದು ಅಂದ್ರೆ ಏನು, ಎಷ್ಟು ವಿಕಾರವಾಗಿ ಕಂಡುಬಿಡ್ತೇನೆ ನಾನೀಗ, ಜನ ತಮಾಷೆ ಮಾಡಬಹುದು ನನ್ನನ್ನ, ಹೆರಿಗೆ ಕಾಲ ಸತ್ತೋದ್ರೂ ಹೋಗ್ಬಹುದು, ಅದೆಲ್ಲ ಕೂಡ ಎಷ್ಟೋ ಜನ ಸೈಕಾಲಜಿಕಲ್ ಹೀಗಿದ್ದು ಬಿಟ್ಟು ಸತ್ತು ಹೋಗೋ ಸಂಭವ ಕೊಟ್ಟು ಭಯಕ್ಕೆ ಸತ್ತು ಹೋಗ್ತಾರೆ ಎಲ್ಲ ಕೂಡ. ಅದಕ್ಕೆ ಗರ್ಭಿಣಿ ಆಗಬಾರದು ಅಂತ ತೀರ್ಮಾನ ಅವಳಿಗೆ. ಆದ್ರೆ ಗಂಡ ಅಷ್ಟು ಕಷ್ಟಪಟ್ಟು ತಂದುಕೊಂಡಿದ್ದಾನೆ, ತಿನ್ನಕ್ಕೂ ತಯಾರಿ, ಬಿಸ್ಲಾಕ್ಕೂ ತಯಾರಿಲ್ಲ, ಅವ್ರು ತಿನ್ನಕ್ಕೂ ತಯಾರಿಲ್ಲ. ತಿಂದ್ರೆ ಗರ್ಭಿಣಿ ಆಗ್ತಾನೆ ಆಗಬಾರದು, ಬಿಸಾಕಿದ್ರೆ ವೇಸ್ಟ್ ಆಗ್ತದೆ ಅದು ಆಗಬಾರದು. ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಲಂತೆ, ಒಬ್ಳು ಸಿಗ್ತಾಳೆ ಅವಳಿಗೆ. ಅವ ಹೇಳ್ತಾಳೆ, ನೋಡು ಯೋಚನೆ ಮಾಡಬೇಡ, ನಿನ್ನ ಗಂಡನಿಗೆ ಒಂದು ಮಗು ಬೇಕು, ನಾನು ಹೇಗೂ ಗರ್ಭಿಣಿ ಇದ್ದೇನೆ ಅಂತ ಹೇಳ್ತಾನೆ. ಹೇಗೂ ಗರ್ಭಿಣಿ ಇದ್ದೇನೆ, ನೀನು ಗರ್ಭಿಣಿ ಆದಂತೆ ಮಾಡಿಬಿಡು, ತಿಂದೆ ಅಂತ ಹೇಳಿಬಿಡು, ಗರ್ಭಿಣಿ ಆದಂತೆ ಮಾಡಿಬಿಡು, ನನ್ನ ಮಗು ಹುಟ್ಟುತ್ತೆ ನಿನಗೆ ಕೊಟ್ಬಿಡ್ತೇನೆ, ಸಾಕ ದುಡ್ಡು ಕೊಡಬೇಕು ಅಂತ ಕೇಳ್ತಾಳೆ. ದುಡ್ಡಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾಳು, ನನ್ನ ಮಗು ನಿನಗೆ ಕೊಟ್ಬಿಡ್ತೇನೆ, ಮಗು ಆಯ್ತು ಅಂತ ಹೇಳಿಬಿಡು, ಅದನ್ನ ನಾನು ತಗೋತೇನೆ, ದುಡ್ಡು ನಾನು ತಗೊಂಡು ಮಗು ನೀವು ಕೊಟ್ಟು ಹೋಗ್ತೇನೆ ಅಂತ ಹೇಳಿಬಿಟ್ಲು. ಆಮೇಲೆ ಹಣ್ಣಂತಿತ್ತಲ್ಲ, ಇದನ್ನ ಯಾಕೆ ವೇಸ್ಟ್ ಮಾಡಬೇಕು, ಇದನ್ನ ಯಾಕೆ ಪ್ರಯೋಗ ಟೆಸ್ಟ್ ಮಾಡಬಾರದು, ವೇಸ್ಟ್ ಮಾಡಬಾರ್ದು ಟೆಸ್ಟ್ ಮಾಡಿಬಿಟ್ರೆ ಅಂತೇಳಿ ಹಸುವಿಗೆ ತಿನ್ಸಿಬಿಟ್ರಂತ. ಆಕಳಿತ್ತ ಹಸುವಿಗೆ ತಿನ್ಸಿಬಿಟ್ರಂತ. ಆಶ್ಚರ್ಯ, ಮುನಿಗಳ ಮಾತು ಸುಳ್ಳಾಗಲಿಲ್ಲ. ಆ ಹಣ್ಣು ತಿಂತು, ಆ ಗೋ ತಿಂತಲ್ಲ, ತಿಂದು ಗರ್ಭಿಣಿ ಆಗೇ ಬಿಡ್ತು, ಅದೊಂದು ಮಗುವನ್ನು ಹೆತ್ತೇ ಬಿಡ್ತು. ಆ ಹುಟ್ಟಿದ ಮುನಿಗೆ ಗೋಕರ್ಣ ಅಂತ ಹೆಸರಾಯ್ತಾನೆ, ಗೋಕರ್ಣ. ಅವ್ನ ಮಗುನೇ ಹುಟ್ಟುತ್ತಂತೆ, ಕಿವಿಗಳು ಮಾತ್ರ ಗೋವಿನ ಕಿವಿ ಇದ್ದಾಗಿದ್ವಂತೆ. ಮುಂದೆ ಭಾಗವತ ಪ್ರವಚನ ಮಾಡ್ತಾನೋ. ಇದು ಯಾತಕ್ಕೆ ಹೇಳಿದೆ ಅಂದ್ರೆ, ಋಷಿಗಳ ಮಂತ್ರ ಎಷ್ಟು ಯಶಸ್ವಿ ಆಗುತ್ತೆ ಅಂದ್ರೆ, ಅದು ಆಗತ್ತೆ ಅಂದ್ರೆ ಆಗಲೇಬೇಕು. ತಮಾಷೆ, ಇವ್ರು ಮಗು ಇಲ್ಲ ಅಂತ ಹೇಳಿದ್ರಲ್ಲ, ಇವ್ರಿಗೆ ಹುಟ್ಟಲೇ ಇಲ್ಲ ಕೊನೆಗೆ, ಇವ್ರಿಗೆ ಹುಟ್ಟಿದ್ದಲ್ಲ, ಅದು ಹಸುವಿಗೆ ಮಗುವಾಗಿ ಹುಟ್ಟದೆ ಹೊರತು ಇವನಿಗೆ ಹುಟ್ಟಲಿಲ್ಲ. ಆ ಫಲ ವ್ಯರ್ಥನೂ ಆಗಲಿಲ್ಲ. ಅಂದ್ರೆ ಮುನಿಗಳ ಸಿದ್ಧಿಯೊಳಗೆ ಇಂಥ ಒಂದು ತ್ರಿಕಾಲ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳಾದ್ರಿಂದಾನೇ ಅಂತ ಅಪೂರ್ವವಾದ ಸಿದ್ಧಿ ಪಡೆದಿರ್ತಾರೆ. ಆ ಕಥೆ ಈ ಮುಂದಿನದು ಏನಾಯ್ತು ಅಂತ ಬೇಡ, ಈಗ ಇಲ್ಲೆಷ್ಟೇ ನಿಮಗೆ ಬೇಕಾಗಿತ್ತು. ಅಂತೂ ಇದು ವೇಸ್ಟ್ ಆಗಲಿಲ್ಲ, ಎರಡು ಹುಟ್ಟಿತ್ತು. ಇವಳು ಮಾತ್ರ ತನ್ನ ಮಹಿಮೆ ಅಂತ ಕ್ಲೇಮ್ ಮಾಡ್ಕೊಂಡ್ಬಿಟ್ಟು, ತಾ ಕ್ಲೇಮ್ ಮಾಡ್ಕೊಂಡು ಹೇಳಿಲ್ಲಂತೆ, ನೋಡು ರಾಜ ನಿನ್ನ ಅನುಗ್ರಹ ಮಾಡಿ ಕೊಟ್ಬಿಡ್ತೇನೆ, ಒಬ್ಬನ ಜೋಪಾನ ಮಾಡ್ಕೊಂಡ್ಬಿಡು, ನಾನು ಜೋಡಿಸಿದ್ದೇನೆ, ನನ್ನ ಹೆಸರು ಇಡಬೇಕು ಇದಕ್ಕೆ ಅಂತ ಹೇಳಿ, ನನ್ನ ಹೆಸರು ಇಡಬೇಕು, ಜರ ಹೆಸರಾಗಿಡಬೇಕು, ಜರಾಸಂಧ ಅಂತಿಡಿ ಅಂತ ಹೇಳಿದ್ರೆ, ಜರೆಯಿಂದ ಕೂಡಿಸಲ್ಪಟ್ಟವನು ಅಂತ ಹೆಸರಾಯ್ತು. ಜರೆಯಿಂದ ಕೂಡಿಸಲ್ಪಟ್ಟವನು ಅಂತ ನನ್ನ ಹೆಸರು ಬರಬೇಕು. ಆಯ್ತು ಅಂತ ಒಪ್ಪಿಕೊಂಡಾರ. ಈ ರೀತಿ ಸಾಮಾನ್ಯ ಬೇಕಾದ ಕೊಟ್ಟವರೇ ಏನೇನೋ ಇಟ್ಟು ಬಿಡ್ತಾರೆ ಹೆಸರನ್ನ. ಪಾಪ ಒಂದು ಮಗುನ ಕೊಟ್ಟು ನಾನೇ ಬಸ್ಸಿಂದ ಕ್ಲೇಮ್ ಮಾಡಬೇಕಾದ್ರೆ ಪಾಪ ಇಡದೇನು ಆಶ್ಚರ್ಯ. ಇಡ್ತೇನೆ ಒಪ್ಪಿಕೊಂಡ. ಅಷ್ಟು ಕೊಪ್ಪಲಿಲ್ಲ ಅವಳು. ರಾಜ ನಾನು ಭಾರಿ ಸೇವೆ ಮಾಡಬೇಕಾಗತ್ತೆ ನೀವು ಅಂತ ಹೇಳಿ, ಭಾರಿ ಸೇವೆ ಮಾಡಬೇಕಾಗಿ. ಭೂತಪ್ರೇತ ಪಿಶಾಚಾದಿಗಳು ಬರೀ ಸೇವೆ ಅಲ್ಲ, ಉಚ್ಚಾಪಟ್ಟೆ ಸೇವೆ ಎಕ್ಸ್ಪೆಕ್ಟ್ ಮಾಡುತ್ತವೆ. ನಮ್ಗೆ ಅಮಾಸಿ ಮಧ್ಯರಾತ್ರಿ ಏನೇನೋ ಕೇಳುತ್ತವಲ್ಲ ಆ ಟೈಪ್ ಅವೆಲ್ಲ, ಪಂಚಾಮೃತ ಅವೆಲ್ಲ ಸಾಲದವಕ್ಕೆಲ್ಲ ಅದೆಲ್ಲ ದೇವತೆಗಳ ಲಕ್ಷಣ. ಇದು ಅಂತ ಅಭಿಷೇಕಲ್ಲ, ರಕ್ತಾಭಿಷೇಕನೇ ಆಗಬೇಕಾಗುತ್ತೆ ಹೊರತು ಬೇರೆ ಅಲ್ಲ. ನನ್ನ ಪೂಜೆ ಮಾಡಬೇಕು ನೀನು, ನಿತ್ಯ ಪೂಜೆ ಮಾಡಬೇಕು ಅಂತ ಹೇಳ್ತಾಳೆ. ನನಗೊಂದು ಗುಡಿ ಕಟ್ಟಿಸಬೇಕು, ನಾನು ಗುಡಿ ಕಟ್ಟಿಸಿ ಊರಲ್ಲಿ ಪೂಜೆ ಮಾಡಬೇಕು, ಊರಿಂಜ ಎಲ್ಲ ನಡ್ಕೋಬೇಕು ನನಗೆ. ಎಷ್ಟು ತನ್ನ ಬಂಡವಾಳ ಬೇಸ್ಕೊಂಡ್ಬಿಡ್ತಾಳೆ ನೋಡಿದರೆ ಅವಳು. ರಾಜ ಎಲ್ಲದಕ್ಕೂ ಹೂ ಹೂ ಅಂತ ಹೇಳ್ತಾ ಹೋಗ್ತಾರೆ. ಮನೆ ಮನೆಗೆ ಹಬ್ಬ ಮಾಡಬೇಕು ನನ್ನ ಹೆಸರು ಹೇಳಿಬಿಟ್ಟು, ವರ್ಷಕ್ಕೊಂದು ವಿಶೇಷ ಉತ್ಸವ ಆಚರಣೆ ಮಾಡಬೇಕು. ಎಲ್ಲದಕ್ಕೆ ರಾಜ ಒಪ್ಪಿಕೊಂಡು ಡಂಗರ ಹೊಡಿಸಿಬಿಟ್ಟಂತೆ. ಇನ್ಮೇಲೆ ಜರ ಪೂಜೆ ಮಾಡಬೇಕು ಅಂತ. ಎಷ್ಟು ಆಶ್ಚರ್ಯ ಅಂದ್ರೆ ಇವತ್ತಿಗೂ ಕೂಡ ಆ ಊರಿದೆ ಮಗಧ ದೇಶದಲ್ಲಿ ಊರಿದೆ. ಜರಾಸಂಧ ಭಾರಿ ದುಷ್ಟ ರಾಜ ಅವನು. ಆ ಇಡೀ ದೇಶ ಎಷ್ಟು ಹಾಳು ಮಾಡಿದೆ ಅಂತ ಕೇಳಿದ್ರೆ, ಆಗಿನ ಕಾಲಕ್ಕೂ ಬಹಳ ಕೆಟ್ಟ ರಾಜ್ಯ, ಇವತ್ತಿಗೂ ಬಿಹಾರ್ ಇವತ್ತಿಗೂ ಭಾರಿ ಕೆಟ್ಟ ರಾಜ್ಯ. ಜರಾಸಂಧರ ಆಳ್ವಿಕೆ ಇವತ್ತಿಗೂ ಎಫೆಕ್ಟ್ ಹೋಗಿಲ್ಲ ಅದ್ರು. ಇವತ್ತಿಗೂ ಕೂಡ ಅದಿದ್ದಾರಲ್ಲ ನಮ್ಮ ಫ್ರೆಂಡು, ಅಂತ ಮಹಾನುಭಾವ ಇಡೀ ಊರು ಜಗತ್ತಿಗೆ ಗೊತ್ತವ್ರು ಯಾರು ಅಂತ ಹೇಳಿಬಿಟ್ಟು, ಅಂತ ಜನಕ್ಕೆ ತಾನೇ ಬೇದ ಹಾಕಿಬಿಟ್ಟ ಪಾಪ, ತಾನೇ ಬೇದ ಹಾಕಿಬಿಟ್ಟ ಅಂತ ಮಹಾಪಾಪಿಸ್ತ ಅವನು. ಜಗತ್ತಿಗೆ ಅವನ ಹೆಸರು ಕೇಳಿಬಿಟ್ರೆ ಜನ ಅವನ ಇದ್ದಾಗ ಲೆಕ್ಕ, ಅವನು ಜೋಕರ್ ಇದ್ದಾಗ, ರಾಜಕೀಯದೊಳಗೆ ಭಾರಿ ಜೋಕರ್ ಇದ್ದಾಗ ಅಂತ ಮಹಾ ನೀಚ. ಅದಂತ ಅಂತವ್ರನ್ನೇ ಕಂಡಿದ್ದು ಜಾಸ್ತಿ. ಅದು ಮಳೆ ಇಲ್ಲ, ಬೆಳೆ ಇಲ್ಲ, ಬಿಹ ಇಲ್ಲ, ಹುಚ್ಚಾಪಟ್ಟೆ ಮಳೆ, ಅತಿವೃಷ್ಟಿ, ಇಲ್ಲವರೇ ಒಂದ್ ಹನಿ ಮಳೆ ಇಲ್ಲ. ಇಲ್ಲ ರಾಜರು ಅಂಥವ್ರು, ಬರೀ ನಿಮ್ಗೆ ಅನೇಕ ಗೊತ್ತಿರಲಿಕ್ಕಿಲ್ಲ, ಆ ಗಯಾ ಪ್ರಾಂತದಲ್ಲಿ ಓಡಾಡಬೇಕಾದ್ರೆ ರಿಸರ್ವೇಷನ್ ಏನೇನೂ ಬೆಲೆ ಇಲ್ಲ. ರಿಸರ್ವೇಷನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಮೂರ್ಖ ಜನಗಿದ್ದಾರೆ ಅಂತ ಹೇಳಿಬಿಟ್ರೆ, ದುಷ್ಟರು ಮೂರ್ಖರು. ರಿಸರ್ವೇಷನ್ ಮಾಡಿದ್ದೇವೆ ಅಂತ ಅಕಸ್ಮಾತ್ ಏನಾದ್ರೂ ಕ್ಲೇಮ್ ಮಾಡ್ಲಿಕ್ಕೆ ಹೋಗಿ ಹೇಳಿಬಿಟ್ರೆ ಕೈ ಕತ್ತರಿಸ್ಬಿಡ್ತಾರಲ್ಲ ಜನಗಳು. ಸುಮ್ಮನೆ ದಾರಿ ಕೊಡ್ತೀವಲ್ಲ, ಸುಮ್ಮನೆ ಹೇಳ್ತೇವಲ್ಲ ಅಷ್ಟೇನೆ. ಅದಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ಮೊದಲೇ ಹೇಳ್ಬಿಟ್ಟು ಸೆಕ್ಯೂರಿಟಿ ಮೊದಲೇ ಹೇಳ್ಬಿಟ್ಟಿರ್ತಾರೆ, ಯಾವ ಬಾಗಿಲು ತೆಗಿಬೇಡಿ, ಎಲ್ಲ ಫುಲ್ ಟೈಟ್ ಆಗಿರಲಿ, ಸ್ವಲ್ಪ ಹೆಚ್ಚಿಗೆ ನಾವು ಜವಾಬ್ದಾರರಲ್ಲ ಅಂತ ಅಲ್ಲಿ ವಾರ್ನ್ ಮಾಡಿರ್ತಾರೆ. ಆಗ್ಲೇ ಆ ಕಡೆ ದಾಟಿ ಹೋಗೋದು ಭಾರಿ ಹುಷಾರಾಗಿರಿ, ಇಳಿದು ಹೋಗ್ಬೇಕಾದ್ರೆ ಸರಿಯಾಗಿ ನಿಮ್ಮವ್ರು ಯಾರಿದೆ ಅವರಿಗೆ ಫಾಲೋ ಮಾಡ್ಕೊಂಡು ಹೋಗಿ, ಇನ್ನೊಬ್ಬರ ಕಡೆ ಕೈ ಮಾಡ್ಲಕ್ಕೆ ಹೋಗ್ಬೇಡಿ. ಅದು ಗುಂಡಾಗಿರಿ ಅಂದ್ರೆ ಟು ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಅದು ಜರಾಸಂಧನ ಆಳ್ವಿಕೆ ಇಂಪ್ಯಾಕ್ಟ್ ಇನ್ನೂ ಬದಲಾಗಿಲ್ಲ. ಅದು ಒಂದು ಅಲ್ಲಿಗೆ ಹೋಗಿ ಬಂದಿದ್ದೆ ಹಿಂದಿರುಗಾಲು ಬಹಿಷ್ಕಾರ ಹಾಕ್ತಿದ್ರಂತೆ. ಅಲ್ಲಿ ಯಾರು ಹೋಗಿಬಿಟ್ರೆ ಬಿಹಾರ ಪ್ರಾಂತಕ್ಕೆ ಹೋಗಿದ್ರೆ ಅಲ್ಲಿ ಬಹಿಷ್ಕಾರ ಹಾಕಿ ಶಿಕ್ಷೆ ಕೊಡ್ತಿದ್ರಂತೆ. ಅಂತ ಒಂದು ವರ್ಸ್ಟ್ ಕಲ್ಚರ್ ಡೆವಲಪ್ ಆಗಿದ್ದು ಅದಕ್ಕೆ ಜರಾಸಂಧ ಕಾರಣ. ಅವರಪ್ಪ ದೊಡ್ಡ ವ್ಯಕ್ತಿ ಪಾಪ, ಇವನಿಂದ ಸಾವಿರಾರು ವರ್ಷ ಇವತ್ತು 5,000 ವರ್ಷ ಆಗೋಯ್ತು ಅವನು ಸತ್ತಿಗಾಗಲೇ, 5,000 ಸುಮಾರು 200-300 ವರ್ಷ ಆಗೋಗ್ಬಿಟ್ಟಿದೆ. ಇಷ್ಟಾದ್ರೂ ಕೂಡ ಅವನ ಎಫೆಕ್ಟ್ ತಪ್ಪಿಲ್ಲ. ಅಂತ ದುಷ್ಟ ಆ ಜರಾಸಂಧ. ಅಂತ ಜರಾಸಂಧ ಏನ್ ಮಾಡ್ತಿದ್ದಾನೆ, ಅವಳು ಇವಳಿದ್ದಿ ಆ ಊರಿದೆ ಆ ಗಿರಿವ್ರಜ ಅಂತ ಅದಕ್ಕೆ ಹೆಸರು ಇವತ್ತಿನ ದಿವಸ. ಅವತ್ತಿನ ಕಾಲಕ್ಕೂ ಅದೇ ಹೆಸರೇನೆ, ಬದಲಾಗಿಲ್ಲ ಹೆಸರು. ಅದು ಗುಡ್ಡ ಬೆಟ್ಟಗಳ ಜಾಗ, ಜಾಗ ಗುಡ್ಡ ಬೆಟ್ಟಗಳ ನಾಡು ಒಂದು ಕಡೆಗೆ. ಅಲ್ಲಿ ಜರಾಗುಡಿ ಇವತ್ತಿಗೂ ಇದೆ ಜರಾಗುಡಿ, ಇದು ಆಶ್ಚರ್ಯ. ಆ ರಾಜ ಏನು ಕಟ್ಟಿಸಿದ ಗುಡಿ ಅಂತ ಹೇಳ್ತಾರೆ, ಗುಡಿ ಎಷ್ಟೋ ಸತ್ತಿ ಇದಾಗಿರಬಹುದು, ರೆನೋವೇಟ್ ಆಗಿರಬಹುದು, ಅಂತೂ ಗುಡಿ ಕಾನ್ಸೆಪ್ಟ್ ಇದೆಯಲ್ಲ ಅದು ಚೇಂಜ್ ಆಗಿಲ್ಲ. ಏನೇನು ಡಿಮ್ಯಾಂಡ್ ಮಾಡಿಲ್ಲ ಅದೆಲ್ಲ ನಡ್ಸ್ಕೊಂಡ್ ಬಂದಿದ್ದಾನೆ ರಾಜ. ಅವನು ಇಂಥ ಒಂದು ಕಾಳೆ ಹಾಕಿಬಿಟ್ಟು ಅಲ್ಲಿಂದ ಹೊರಟ್ಲಂತೆ. ಆಗಿ ಇವನಿಗೆ ಖುಷಿ ಆಯಿತು, ಎಲ್ಲರಿಗೂ ಪೂಜೆ ಮಾಡಿ ಅಂತ ಹೇಳಿದ, ತಾನು ಇಟ್ಕೊಂಡ. ಅವಳು ಹೇಳ್ತಾಳೆ, ಇವನು ಮಹಾಭಾ ಹೆಸರು ಮಾಡ್ತಾನೆ, ಹೆಸರು ಅಷ್ಟೇ, ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಅಷ್ಟೇನೆ. ಅವನ ಫೇಮಸ್ ಬೇರೆ, ನೋಟೋರಿಯಸ್ ಬೇರೆ, ಇಬ್ಬರು ಹೆಸರು ಮಾಡಲೇಬೇಕಲ್ಲ. ಆ ದೃಷ್ಟಿಯಿಂದ ಏನೇನೋ ಹೇಳಿಬಿಟ್ಲು, ಹೊರಟೋದ, ಮನೆ ತಂದ, ಬೆಳೆಸಿದ, ಭಾರಿ ಖುಷಿ ಆಯಿತು. ಅವ್ರ ಮಗುವಾಗಿದ್ದಾಗ ಏನು ಹತ್ತು ಜಗತ್ತಿ ಗಾಬರಿ ಪಡಿಸಿದನಲ್ಲ, ಆ ಭಯ ಜೀವನ ಪೂರ್ತಿ ಪಡಿಸ್ತಾ ಹೋಗ್ತಾನು. ಕೊನೆಗೆ ವೃದ್ಧಾಪ್ಯ ಹೇಗೋ ವೃದ್ಧನಾಗಿದ್ದ ಪಾಪ, ಸ್ವಲ್ಪ ದಿವಸ ದೊಡ್ಡನವರಿಗೆ ಕಾದ. ಅದೇ ರಾಜ್ಯ ಒಪ್ಪಿಸಿಬಿಟ್ಟು ತನ್ನ ಹೆಂಡಂದಿರ ಸಮೇತ ಅವನು ತಪಸ್ಸಿಗೆ ಅಂತ ಹೋಗ್ತಾನೆ. ಮುಂದೆ ದೇಹವನ್ನು ಬಿಟ್ಟು ಬಿಡ್ತಾರೆ ತಂದೆ ಬೃಹದ್ರಥ ರಾಜ. ಅವನು ಸದ್ಗತಿಗೆ ಹೊರಟೋಗ್ತಾನೆ ಪಾಪ, ಅವನೇನು ದುಷ್ಟನಲ್ಲ, ಆದ್ರಿಂದ ಅವನಿಗೆ ಒಳ್ಳೆಗತಿನೇ ಆಯ್ತು. ಇವನ ಸುಮ್ಮನಾಗಲಿಲ್ಲ, ನಿಧಾನವಾಗಿ ತಪಸ್ ಮಾಡಕ್ಕೆ ಶುರು ಮಾಡ್ತಾರೆ. ಒಂದೊಂದೇ ತಪಸ್ ಮಾಡ್ತಾನೆ. ಚಂಡ ಕೌಶಿ ಕೂಡ ಒಂದ್ಸತಿ ಮೂರಿ ಬರ್ತಾರೆ, ಆಮೇಲೆ ಬಂದಾಗ ಹೇಳ್ತಾರೆ, ನಿಮ್ಮಗನೇ ವರ ಕೊಡ್ತೇನೆ ನಾನು, ನಾನು ಅಜೇಯನಾಗಲಿ ಅಂತ ಹೇಳಿಬಿಟ್ರು. ಅಜೇಯನಾಗಲಿ, ಅವಧ್ಯನಾಗಲಿ ಅಂತ ವರ ಕೊಟ್ಟು ಬಿಡ್ತಾರೆ. ಮೊದಲೇ ವರದಿಂದ ಹುಟ್ಟಿದ, ಇದು ಪ್ಲಸ್ ವರ ಬೇರೆ ಬಂತು. ಆಮೇಲೆ ಶಿವನ ಕೂಡ ತಪಸ್ ಮಾಡ್ತಾನೆ, ಅವನು ಶಿವನ ಆರಾಧನೆ ಮಾಡ್ತಾನೆ, ಅದರ ಫಲದಿಂದ ಅಪೂರ್ವ ವರ ಪಡಿತಾನೆ. ಅವರು ನೀ ಅವಧ್ಯನಾಗುವಂತ ವರ ಕೊಟ್ಟಿದ್ರ ಜೊತೆಗೆ ಒಂದು ಗಜೆ ಕೊಟ್ಟರಂತೆ, ಅವನಿಗೆ ತಮ್ಮದೇ ಗಜೆ ಕೊಟ್ಟು ಬಿಟ್ರಂತೆ. ಗದೆಯನ್ನು ಉಪಯೋಗಿಸಿಕೊಂಡಿರು, ಈ ಗದೆ ಯಾರ ಮೇಲೆ ಹೊಡಿತೀಯೋ ಅವನು ಸಾಯಲೇಬೇಕು ಅಂತ ಹೇಳಿದ್ದಾರೆ. ಅದು ಅಮೋಘವಾದ ಗದೆ, ಎಲ್ಲಿ ಬೀಳಬೇಕು ಅಂತ ಹೊಡಿತೀಯೋ, ಇಷ್ಟಪಡ್ತೀಯೋ ಅಲ್ಲಿ ಬೀಳಲೇಬೇಕು, ಆ ಕೆಲಸ ಆಗಲೇಬೇಕು. ಇದು ವರ ಅದು ಒಂದು. ಅಕಸ್ಮಾತ್ ಏನಾದರೂ ಈ ಕೆಲಸ ಅಲ್ಲಿ ನೀನು ತಪ್ಪು ಗುರಿ ಇಟ್ಟು ಹೊಡೆದ್ರೆ ನಿನ್ ತಪ್ಪದು, ಹೊಡೆದೇ ಹೊಡೆಯುತ್ತೆ, ಗುರಿ ತಪ್ಪಿದ್ರೆ ನಿನ್ ತಪ್ಪು. ಆಗ ಅವತ್ತಿನಿಂದ ನೀವು ವಾಪಸ್ ಬರೋದಿಲ್ಲ, ನನ್ನ ವಾಪಸ್ ಬರುತ್ತೆ ಅಂತ ಹೇಳಿರ್ತ. ನಿನ್ನ ಹತ್ರ ಬರೋದಿಲ್ಲ, ಸರಿಯಾಗಿ ಉಪಯೋಗಿಸೋದು ನಿನ್ನ ಹತ್ರ ಇರುತ್ತೆ, ಮಿಸ್ಯೂಸ್ ಆದ ತಕ್ಷಣ ವಾಪಸ್ ಬರುತ್ತೆ ಅಂತ ಹೇಳಿ ಗದೆನೂ ಕೊಟ್ಟು ಬಿಟ್ಟಿರುತ್ತೆ. ಬ್ರಹ್ಮದೇವರು ಕೂಡ ತಪಸ್ಸು ಮಾಡ್ತಾನೆ, ಅವರು ಕೊಟ್ಟು ಬಿಡ್ತಾರೆ. ನಿನಗೆ 15 ದಿವಸಗಳ ಕಾಲ ನಿರಂತರ ಯುದ್ಧ ಮಾಡಿದರೂ ಕೂಡ ನಿನಗೆ ಸೋಲು ಬರದೇ ಇರಲಿ ಅಂತ ಅವರು ವರ ಕೊಟ್ಟುಬಿಟ್ರು. ಎಲ್ಲ ವರಗಳು ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ದುರ್ವಾಸ ಮುನಿಗಳ ಹತ್ರ ಹೋಗ್ತಾನೆ, ಅವರು ರುದ್ರದೇವರ ಅವತಾರ, ಅವರನ್ನ ಮೆಚ್ಚಿಸ್ತಾನೆ, ಅವರು ವರ ಕೊಟ್ಬಿಡ್ತಾರೆ. ಅವಧ್ಯನಾಗುವಂತೆ 4 ವರ ಸೇರಿಕೊಂಡ ಅವನಿಗೆ, 4 ವರವನ್ನು ಪಡ್ಕೊಂಡು ನನ್ನ ಸಮಾನ ಯಾರು ಅಂತ ಮೆರಿತಾ ಇದ್ದಾನೆ. ಅವನಿಗೆ 2 ಮಕ್ಕಳು ಹುಟ್ಟುತ್ತಾರೆ, ಅಸ್ಥಿ ಅಂತ ಒಬ್ಬಳು, ಪ್ರಾಸ್ತಿ ಅಂತ ಒಬ್ಬಳು. ಅವಳಿಗೆ ಸ್ವಯಂವರ ಅಂತ ಏರ್ಪಾಟು ಮಾಡ್ತಾನೆ. ಅಸ್ಥಿ ಪ್ರಾಸ್ತಿ ಇಬ್ಬರಿಗೂ ಸ್ವಯಂವರದ ಏರ್ಪಾಟು ಮಾಡ್ತಾನೆ. ಆ ಸ್ವಯಂವರಕ್ಕೆ ಕಂಸ ಬರ್ತಾನೆ. ಇದು ಕಂಸ ಬದುಕಿದ್ದ ಕಾಲ, ಇವಾಗ ಕಂಸ ಇಲ್ಲ. ಈ ಕತೆ ಹೇಳ್ಬೇಕಾದ್ರೂ ಕಂಸ ಇಲ್ಲ, ಆಗಲೇ ಹೋಗಿ ಆಗಿತ್ತು, ಕೃಷ್ಣ ಕೊಂದಾಕಿ ಆಗಿತ್ತ. ಕಂಸ ಇದ್ದ ಕಾಲ ಅದು. ಬಂದು ಸ್ವಯಂವರನ ಮಾಡಿ ಎತ್ಕೊಂಡು ಹೋಗಿಬಿಟ್ಟಂತ ಅವನು. ಕಂಸ ಅವರಿಬ್ಬರು ಎತ್ಕೊಂಡು ಓಡೋಗ್ಬಿಡ್ತಾನೆ. ಅವನಿಗೂ ಬ್ರಹ್ಮನ ವರ ಎಲ್ಲ ಒಂದೇ ರೀತಿ ಇದ್ದಾಗ್ಲೆಕ್ಕ, ಒಂದೇ ಸ್ಟೇಟಸ್ ಇರ್ತಾರೆ. ಎತ್ಕೊಂಡು ಹೋಗಿಬಿಡ್ತಾನೆ. ಆ ಕಡೆಗೆ ಜನಸನ ಯೋಚನೆ ಮಾಡಿದನಂತೆ, ಹೋಗಿ ಯುದ್ಧ ಮಾಡಿ ಬಿಡಿಸ್ಕೊಂಡ್ಬರ್ಲಿಕ್ಕೆ ಯೋಚನೆ ಮಾಡ್ತಾನೆ. ಬೇಡ ಅಂದು ಬಿಡ್ತಾನೆ. ಯಾಕೆ ಗೊತ್ತೇನು, ಯಾರ್ಯಾರು ಮದುವೆ ಮಾಡಿಕೊಡ್ಲೇಬೇಕು, ಮಕ್ಕಳು ಒಂದ ಮೇಲೆ ಮದುವೆ ಮಾಡಿಕೊಡ್ಲೇಬೇಕು. ಅಕಸ್ಮಾತ್ ಏನಾದ್ರೂ ನಾನೇ ಸೆಲೆಕ್ಟ್ ಮಾಡಿ ಅಡಿಯನಾಗಿದ್ದಿದ್ರೆ ಕಾಲು ತೋಳದ ವಿಷ ಕನ್ಯಾದಾನ ಮಾಡಬೇಕಾಗಿತ್ತು. ಈಗ ಪೀಡೆ ಹೋಯ್ತು, ಅವನೇ ಹೊರಗೊಂಡು ಬಿಡುಸ್ತ, ಇನ್ನೊಬ್ರು ಕಾಲಿ ಬೀಳ ತಪ್ಪಿತಲ್ಲ. ಎಷ್ಟು ಬುದ್ಧಿವಂತ ನೋಡಿದೆ ಜರಾಸಂಧ, ಅಲ್ಲೂ ಪ್ರತಿಷ್ಠೆ ಬಿಡ್ಲಿಲ್ಲ ಅವನು. ಮದುವೆ ಏನಾಯ್ತು, ಕಾಲಿಡೇ ಪ್ರಸಂಗನೂ ಬರಲಿಲ್ಲ, ಬರದಷ್ಟೇ ಉಳಿತು. ಎಲ್ಲ ಯೋಚನೆ ಮಾಡಿಬಿಟ್ಟು ಹೋದ. ಜನ ಭಾರಿ ದುಷ್ಟ, ನನ್ನ ಮ್ಯಾಚಿಂಗ್ ಅಡಿ ಅಂತ ಅದ್ಬೇರೆ ತಿಳ್ಕೊಂಡ. ಕೃಷ್ಣದ್ವೇಷಿ, ಕೃಷ್ಣದ್ವೇಷಿ ಬೇರೆ, ಆದ್ರಿಂದ ಸರಿಯಾಗಿದೆ ಅಂತ ಹೇಳಿದ್ರು. ಎಂದು ಮತ್ತೆ ತನ್ನ ಮಗಳನ್ನು ಕರೆಸಲಿಲ್ಲ, ಕನೆಕ್ಷನ್ ಇಟ್ಕೊಳ್ಳಿಲ್ಲ ಅವನು. ಈ ತರ ರಿಲೇಷನ್ಶಿಪ್ ಅಷ್ಟೇ ರೀ, ದುಷ್ಟ ಆಗಿದ್ದಕ್ಕೆ ಸಾರ್ಥಕ. ಇನ್ನೊಬ್ಬರು ಓಲೈಸಿ ಜನ್ಮದಲ್ಲೇ ಗೊತ್ತಿಲ್ಲ ಅವನಿಗೆ, ಬಿಟ್ಟುಬಿಟ್ಟಂತೆ. ಜರ ಕಂಸನ ಕರ್ಕೊಂಡು ಹೋಗ್ಬಿಟ್ಟ ಆ ಕಡೆಗೆ, ಅಲ್ಲಿ ವಾಸ ಮಾಡ್ಕೊಂಡಿದ್ರು ಅವರು. ಕೃಷ್ಣ ಯಾವಾಗ ಕಂಸನನ್ನು ಕೊಂದಾಕಿ ಬಿಡ್ತಾನೆ, ಅವರಿಬ್ಬರು ಹೆಂಡಂದ್ರೆ ಏನ್ ಮಾಡಿದ್ರಂತೆ, ವಾಪಸ್ ಹೋದ್ರಲ್ಲಿ ಸೀದಾ ಒಬ್ಬ ಮಗ ಇದ್ದ ಕರ್ಕೊಂಡು ಹೋದ್ರಂತ ವಾಪಸ್ ಅಲ್ಲಿಗೆ. ಜರಾಸಂಧನ ಹತ್ರ ಹೋಗ್ತಾ ಇದ್ದಾರೆ, ಇದೆಲ್ಲ ಕೃಷ್ಣನೇ ಹೇಳ್ತಕ್ಕಂಥ ಕಥೆ. ವಾಪಸ್ ಹೋದ್ರಂತೆ ವಾದಿರಾಸ ಅವಳ ತಮಾಷೆ ಮಾಡ್ತಾರೆ, ಅಂತೂ ಗಂಡ ಮನೆಯಂತೂ ಹಾಳು ಮಾಡಿದ್ರು, ಅಪ್ಪನ ಮನೆ ಹಾಳು ಮಾಡಿ ವಾಪಸ್ ಹೋದ್ರು ಅಂತ ಹೇಳ್ತಾರೆ ಪಾಪ. ಯಾಕಂದ್ರೆ ಇವ್ರು ಕೈ ಹಿಡಿದಕ್ಕೆ ಕಂಸ ಸತ್ತ, ಈಗ ಅವನೊಬ್ರು ಹುಡ್ಕೊಂಡ, ಇವರು ಅವನು ಸಾಯ್ಬೇಕಲ್ಲ. ಈಗ ಹೋದ್ರಂತೆ ಒಬ್ಬೊಬ್ಬ ಒಂದು ಮಗು ಹುಟ್ಟಿತ್ತು ಅವರಿಗೆ, ಕರ್ಕೊಂಡು ಹೋಗಿಬಿಟ್ಟು ಜರಾಸಂಧ ಇಟ್ಕೊಂಡು ಬಿಟ್ಟು ಅವನಿಗೆ ಪಟ್ಟ ಕಟ್ಟಿಬಿಟ್ಟಂತೆ. ಅವನಿಗೆ ಪಟ್ಟ ಕಟ್ಟಿಬಿಡ್ತಾನೆ, ಪಟ್ಟ ಕಟ್ಟಿ ಈ ಕೃಷ್ಣನನ್ನ ಓಡಿಸಿ ಅಥವಾ ಕೊಂದು ಉಗ್ರಸೇನನ್ನು ಕೊಂದು ಯಾದವ್ರ ನಾಶ ಮಾಡಿ ಇವನ್ನ ಮತ್ತೆ ಸಿಂಹಾಸನ ಮೇಲೆ ಕೂಡಿಸ್ತೇನೆ ಅಂತ ಸಂಕಲ್ಪ ಮಾಡಿಬಿಡ್ತಾನೆ. ಅವನನ್ನು ಕೂಡಿಸಿಬಿಟ್ಟು ರಾಜ್ಯ ಆಡತೇನೆ ಅಂತ ಯೋಚನೆ ಮಾಡಿ ಪಟ್ಟಾಭಿಷೇಕ ಮಾಡಿಬಿಟ್ಟಂತೆ. ಒಂದು ಘಟ್ಟ ತಲುಪಿತಲಿಗೆ, ಅಲ್ಲಿ ಬಿಡಲಿಲ್ಲ. ಯಾವಾಗ ಕೃಷ್ಣ ಪರಮಾತ್ಮ ಈ ಕಂಸನನ್ನ ಕೊಂದ ವಿಷಯ ಗೊತ್ತಾಯ್ತು, ಇದೆಲ್ಲ ವಿಷಯ ತಿಳಿಯಿತು, ಕೃಷ್ಣನ ಮೇಲೆ ಭಾರಿ ಕೋಪ ಜಾಸ್ತಿ ಆಗ್ತಾ ಹೋಯಿತು, ತೀರ್ಮಾನ ಮಾಡ್ತಾನೆ ಇನ್ನು ಕೃಷ್ಣನ ಹೊರದೇ ಹಾಕಿಬಿಡ್ಬೇಕು ಇಲ್ಲಿಂದ ಅಂತ ಯೋಚನೆ ಮಾಡಿ ಗದೆ ಇತ್ತಲ್ಲ ಕೈಯೊಳಗೆ, ಗದೆ ತಗೊಂಡು ಗರಗರ ತಿರುಗಿಸ್ತಾ ಇದ್ದಾರೆ, ಎಷ್ಟು ಬಿಡ್ಬೇಕು ಅಂತ ತಿರುಗಿಸ್ತಾ ಇರ್ತಾನೆ. ನಾರದರು ಬರ್ತಾರೆ ಅಲ್ಲಿಗೆ, ಜರಾಸಂಧ ಏನ್ ಮಾಡ್ತೀನಿ ಅಂತ ಕೇಳ್ತಾರೆ. ಸ್ವಾಮಿ ಒಳ್ಳೆ ಟೈಮಿಗೆ ಬಂದಿರಿ, ಬನ್ನಿ ಅಂತ ಕರೀತಾರೆ. ಒಳ್ಳೆ ಕಾಲಕ್ಕೆ ಬಂದಿದ್ದೀರಿ ನೀವೀಗ, ನಾನೀಗ ನನಗೊಂದು ವಿಷಯ ಬೇಕಾಗಿದೆ. ಈಗ ಕೃಷ್ಣ ಮಗಧ ದೇಶದಲ್ಲಿದ್ದಾನೆ, ತನ್ನ ಇದರಲ್ಲಿ ಮಧುರಾಪಟ್ಟಣದಲ್ಲಿದ್ದಾನೆ, ಮಧುರಾಪಟ್ಟಣದ ಮೇಲೆ ಬಿಡಿಸ್ಬೇಕು ಗದೆ. ನಾನೀಗ ಮಧುರಾಪಟ್ಟಣ ಪಟ್ಟಣ ಪೂರ್ತಿ ಪುಡಿ ಆಗಬೇಕು, ಅದರಲ್ಲಿ ಕೃಷ್ಣ ಕೂಡ ಹೋಗ್ಬಿಡ್ಬೇಕು. ಅದಕ್ಕೆ ನನಗೆ ಅದೆಲ್ಲ ಬೇಕಿಲ್ಲ, ನಾನು ಬೇಕಾದಿಷ್ಟೇ. ಮಧುರಾಪಟ್ಟಣ ಆಕ್ಚುಲಿ ಎಷ್ಟು ಡಿಸ್ಟೆಂಟ್ ಇಲ್ಲಿಗೆ ಅಂತ ಕೇಳ್ತಾರೆ, ಎಷ್ಟು ದೂರ ಇದೆ ಆ ಲೆಕ್ಕ ಹೇಳಿ ಎಷ್ಟು ಬಿಡ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಡಿಸ್ಟೆನ್ಸ್ಗೆ ಸೆಟ್ ಮಾಡ್ತಾರೆ, ಟೈಮ್ ಸೆಟ್ ಮಾಡ್ತಾರಲ್ಲ ಆ ಟೈಪ್ ಸೆಟ್ ಮಾಡಿ ಎಷ್ಟು ಬಿಡ್ತೇನೆ ಹೋಗುತ್ತೆ ಅಂತ ಹೇಳಿದನಂತೆ. ನಾರದ ಬಂದಿದ್ದೆ ಅದಕ್ಕೆ ಮಹಾರಾಯ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಏಕಶತ ಯೋಜನಾ ಅಂತ ಹೇಳ್ತಾರೆ, ಏಕಶತ ಯೋಜನಾ ಇದೆ ಅಲ್ಲಿಗೆ ಮಧುರಾಪಟ್ಟಣ. ಥ್ಯಾಂಕ್ಸ್ ಅಂತ ಹೇಳಿದ ಕೈಲಿ ಹಿಡ್ಕೊಂಡ ಬೀಸ್ತಾ ಎಷ್ಟೇ ಬಿಟ್ಟ ಅಲ್ಲಿಗೆ, ಸೀದಾ ಹೋಯ್ತು. 100 ಯೋಜನೆ ಕರೆಕ್ಟ್ ಆಗಿ ಹೋಯ್ತು, ಅದು ದಪ್ಪಂತ ಬಿತ್ತು. ಆದ್ರೆ ಮಧುರಾಪಟ್ಟಣ ಇರಲಿಲ್ಲ ಅಲ್ಲಿ, ಮಧುರಾಪಟ್ಟಣ ಇನ್ನು ಒಂದು ಯೋಜನೆ ಆ ಕಡೆ ಇತ್ತು. ಅಲ್ಲಿ ಬಿತ್ತಂತೆ, ಬರೀ ನೆಲ ಇರಲಿಲ್ಲ, ಇವನು ಜೋಡಿಸಿದ್ಲಲ್ಲ ಜರಾ ಅಂತ ಹೇಳಿ ತಾಯಿ, ಅವಳು ತಪಸ್ ಮಾಡದ ಕೂತಿಲ್ಲಂತೆ. ಇನ್ನೂ ಏನ್ ತಪಸ್ ಮಾಡ್ತಿಲ್ಲ ಅವಳು, ಪಾಪ ಎಲ್ಲ ಕತೆ ಓದೋಗಿದ್ರು ಕೂಡ ತಪಸ್ ಬಿಟ್ಟಿಲ್ಲ. ಅವಳ ತಲೆ ದಪ್ಪಂತ ಬಿತ್ತಂತೆ, ಅವಳು ಪೀಸ್ ಪೀಸ್ ಪುಡಿ ಪುಡಿ. ರುದ್ರದೇವರಿಗೆ ಅದೇ ಕೇಳ್ಬೇಕಾ, ಅವಳು ಸತ್ತು ಪುಡಿಯಾಗಿ ಹೋಗಿಬಿಟ್ಲು. ಇವನು ಗುರಿ ತಪ್ಪೋಯ್ತಲ್ಲ, ಸೀದಾಗ ವಾಪಸ್ ಹೋಯ್ತು, ಕೈಲಾಸಕ್ಕೆ ಹೋಗ್ಬಿಡ್ತಂತೆ ಗದೆ. ಸೊ ಗದೆ ಕಳ್ಕೊಂಡ್ಬಿಟ್ಟವ್. ಆಚಾರ್ಯರು ಎಷ್ಟು ಚೆನ್ನಾಗಿ ಬರೀತಾರೆ ವಿಷಯ ಬರೀಬೇಕಾದ್ರೆ, ಕೃಷ್ಣನ ದ್ವೇಷ ಮಾಡ್ಲಕ್ಕೆ ಹೋದ, ತಾಯಿನೂ ಕಳ್ಕೊಂಡ, ಗದೆನೂ ಕಳ್ಕೊಂಡ್ಬಿಟ್ಟ. ಹರಿದ್ವೇಷ ಎಂದೂ ಒಳ್ಳೇದಕ್ಕೆ ಕಾರಣ ಆಗೋದಿಲ್ಲ. ರಾಜ ಸ್ವಮಾತೃ ತಗುತೋ ಗದಯಾಚ ಹೀನಃ, ತನ್ನ ತಾಯಿನ ಕೊಂದ ಪಾಪಿ ಬೇರೆ ಆದ. ಈ ಮಧ್ಯೆ ಮಾತೃಹತ್ಯಾ ದೋಷ ಬಂತು, ತಾಯಿನ ಕಳ್ಕೊಂಡ, ಆ ಕಡೆ ಗದೆಯನ್ನು ಕರ್ಕೊಂಡ, ರುದ್ರದೇವರ ದುರಾಗ್ರಹಕ್ಕೂ ಪಾತ್ರನಾಗಿ ಬಿಟ್ಟ. ಇಂತಹ ಜರಾಸಂಧನ ಕಥೆ ಇತ್ತು. ಆಗ ಜರಾಸಂಧ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಹೇಳ್ತಾರೆ, ನಾರದರು ಏಕಶತ ಅಂತ ಹೇಳಿದ್ರಲ್ಲ, ಸಂಸ್ಕೃತ ಭಾಷೆಯ ವೈಶಿಷ್ಟ್ಯನೇ ಅದು. ನಾರದರು ಹೇಳಿದ್ರು ಏಕಶತ ಅಂತ, ಇವನೇನ್ ತಿಳ್ಕೊಂಡ 100 ಅಂತ ತಿಳ್ಕೊಂಡ. ಅವ್ರದ್ದು ಹಾಗಲ್ಲ, ಏಕಂಚ ಶತಂಚ ಏಕಶತಂ, 101 ಅಂತ ಅವ್ರ ಅರ್ಥ ಪಾಪ, 101 ಅಂತ ಅವ್ರ ಅರ್ಥ. ಜರಾಸಂಧ ಕೇಳಬಾರ್ದ ಅದನ್ನ, ಸಂಸ್ಕೃತದ ಅರ್ಥನೇ ಹಾಗಾದ್ರಿಂದ ಅವನು ಕೇಳಬೇಕಾಗಿತ್ತು. ಏಕಶತ ಅಂದ್ರೆ ಸ್ವಾಮಿ 100, 100+1 ಅಂತ ಕೇಳಬೇಕಾಗಿತ್ತು. ಕೇಳಲಿಲ್ಲ, ಯಾಕೆ ಗೊತ್ತಾ, ನನಗೆ ಅಷ್ಟು ಗೊತ್ತಾಗೋದಿಲ್ವೇ, ಇದೇ ಹಣೆವಾರ ಈ ರೀತಿ ಮಾಡಿ ಮಾಡಿ ಮಹಿಷ ಸಾಯೋದು. ಯಾವಾಗ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಳ್ತಾರೆ, ಗೊತ್ತಾಗೋದಿಲ್ಲ ಅಂತಾನೆ ಗ್ಯಾರಂಟಿ. ಅಂತವತ್ತು ಒಂದ್ ಮಾತು ಕೇಳಿದ ಏನ್ ಗಂಟೆ ಹೋಗ್ತಾ ಇತ್ತು, ಅವ್ರ ದುರಹಂಕಾರ. ಹೇಗೂ ಕೇಳಿ ಆಗಿದೆ, ಹಿಂದಾಗಿ ಸಂಕೋಚ ಪಡಬೇಕು. ಈ ಮಧ್ಯೆ ಕೈ ಒಡ್ಡಿ ಆಯ್ತು, ಇನ್ನೇನು ಯೋಚನೆ, ಅಷ್ಟತಿ ಪ್ರತಿಷ್ಠೆ ಅವನಿಗೆ. ನಾನ್ಯಾಕೆ ಕೇಳ್ಬೇಕು, ಅಷ್ಟು ಗೊತ್ತು ನಮ್ಮ ಸಂಸ್ಕೃತ ಬರೋದಿಲ್ಲ ಅಂತ ಅನ್ಸ್ಕೊಂಡ್ಬಿಟ್ರೆ ಕಷ್ಟ ನಾರದ್ರ ಕೈಲಿ ಅಂತ ಹೇಳಿದ. ಬರೋದ್ರಲ್ಲಿ ಕನ್ಫರ್ಮೇ ಮಾಡಿಕೊಂಡು ಅಷ್ಟೇ, ಬರೀ ಅನ್ಸ್ಕೊಳ್ಳೋದಲ್ಲ, ಕನ್ಫರ್ಮೇ ಆಯ್ತು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಏಕಶತ ಅನ್ನೋ ಒಂದು ಪದನ ತಪ್ಪು ಅರ್ಥ ಮಾಡ್ಕೊಂಡಿದ್ದಕ್ಕೆ ತಾಯಿನ ಕಳ್ಕೊಂಡು ಬಿಟ್ನಲ್ಲ, ಇನ್ನ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇಂಥ ಮಾತು ತಪ್ಪು ತಪ್ಪು ತಿಳ್ಕೊಂಡು ಬಿಟ್ರೆ ಏನಾಗ್ತದೆ ಯೋಚನೆ ಮಾಡಿರಿ ಅಂತ ಹೇಳ್ತಾರೆ. ಇವತ್ತು ನಮಗೆ ಅರ್ಥ ಆಗೋದು ಬೇರೆ ಕಡೆ ಗೊತ್ತಾಗಲ್ಲ, ಇದು ಕರೆಕ್ಟ್ ರಾಂಗ್ ಕನೆಕ್ಷನ್ ಗೊತ್ತಾಗ್ತದೆ, ಕರೆಂಟ್ ಕನೆಕ್ಷನ್ ನೋಡಿ ಗೊತ್ತಾಗ್ತದೆ. ಯಾವ್ದೋ ಹಗ್ಗ ಕಟ್ಟರೆ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ, ನೀವು ಅಕಸ್ಮಾತ್ ವೈರ್ ರಾಂಗ್ ಕನೆಕ್ಷನ್ ಮಾಡಿಬಿಟ್ರೆ ಏನಾಗುತ್ತೆ? ನಮಗೆ ಯಾವುದೂ ಅರ್ಥ ಅಷ್ಟು ಅನ್ಸೋದಿಲ್ಲ. ಟಿವಿ ಹೆಚ್ಚು ಕಡೆ ಕಡೆ ಟಿವಿ ಬ್ಲಾಸ್ಟ್ ಆಗಿಬಿಟ್ರೆ, ಟಿವಿ ಹೋಯ್ತು ಸೀರಿಯಲ್ ಹೋಯ್ತು, ಅವತ್ತಿನ ದಿವಸ ಎಷ್ಟು ದುಃಖ ಪಡ್ತಾನೆ ಲೆಕ್ಕ ಹಾಕಿ ನೋಡೋಣ. ಅಯ್ಯೋ ಅಯ್ಯೋ ಹೋಯ್ತು ಬೇಚಾಡಿ ಬಿಡ್ತಾನೆ ಮನುಷ್ಯ. ಆಗ ನಮಗೆ ಅರ್ಥ ಆಗುತ್ತೆ, ನಾವು ಈ ಸ್ವಲ್ಪ ರಾಂಗ್ ಕನೆಕ್ಷನ್ ಇಂದ ಏನೇ ಆಗ್ತದೆ ಎಂದು ಗೊತ್ತಾಗಿಬಿಟ್ರೆ, ಆಗ ಅಲ್ಲಿ ಹೇಗೆ ಯಾವ ಪಿಕ್ಚರ್ ಕಾಣದಂತೆ ಹೋಗಬಹುದು, ನಮಗೆ ಶಾಸ್ತ್ರ ತತ್ವ ಏನು ಕಾಣದಂತೆ ಹೋಗಿಬಿಡುತ್ತೆ. ಜರಾಸಂಧನ ಕಥೆ ಅಂತೂ ಜರಾಸಂಧ ಒಳ್ಳೆ ಟೈಮಿ ಬಂದ, ಕೃಷ್ಣನ ಉಳಿಸಿಬಿಟ್ಟ ಅಂತ ತಿಳ್ಕೊಂಡ್ಬಿಡ್ಬೋದಲ್ಲ. ಆ ತಿಳ್ಕೊಳ್ಳೋಕೆ ಹೋಗಬೇಡ್ರಿ, ಕೃಷ್ಣನ ಉಳಿಸ್ಲಿಕ್ಕೆ ಇವರ್ಯಾರು ಅಂತ ಕರೀತಾರೆ. ಕೃಷ್ಣನಿಗೆ ಏನಾದರೂ ಹೋಗೋದಿದ್ರೆ ತಾನೇ ಉಳಿಲಕ್ಕಾತ? ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನು ಮಾಶ್ರಿತಂ. ಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ನನ್ನ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಜನಗಳೆಲ್ಲ ಕೂಡ, ನಾನು ಎಂಥವನು ಅಂತ ಗೊತ್ತೇ ಇಲ್ಲ ಜನಗಳಿಗೆ. ಅದಕ್ಕೆ ಹಾಳಾಗಿ ಹೋಗ್ತಾರೆ. ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಾಹ ವಿಚೇತಸಃ ರಾಸುರಿ ಮೋಹಿನಿಂಚೈವ ರಾಕ್ಷಸೀಂ ಶ್ರಿತಾಹ ಅಂತ ಹೇಳಬೇಕಾದ್ರೆ ಭಗವಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಮತ್ತೆ ಯಾತಕ್ಕೆ ನಾರದರು ಬಂದರು ಅಂದ್ರೆ, ನಾರದರು ಬಂದರಂತೆ ಇವನೇನಾದ್ರೂ ಸರಿಯಾಗಿ ಕೃಷ್ಣನ ಮೇಲೆ ಹೋಗಿದ್ರೆ ಕೃಷ್ಣನ್ ಏನೂ ಆಗೋದೇ ಇಲ್ಲ, ಗದೆ ವೇಸ್ಟ್ ಆಗ್ತದೆ ಸುಮ್ ಸುಮ್ನೆ. ಯಾಕೆ ವೇಸ್ಟ್ ಮಾಡ್ಬೇಕದನ್ನ? ಇವನ್ ತಾಯಿಯನ್ನು ಕೊಲಿಸಿ ಇವ್ರಿಗೆ ಮಾತೃಹತ್ಯ ದೋಷ ಕೊಡಿಸಿದಾಗೂ ಆಯ್ತು, ಒಬ್ಬ ರಾಕ್ಷಸಿನ ಕೊಂದಾಗೂ ಆಯ್ತು, ರುದ್ರದೇವರಿಗೆ ವಾಪಸ್ ಕೊಟ್ಟಾಗೂ ಆಯ್ತು, ಅವ್ರ ಟ್ಯಾಂಕ್ಸ್ ಹೇಳ್ತಾರೆ ಆಮೇಲೆ ಒಳ್ಳೆ ಕೆಲಸ ಮಾಡಿ ನಾರದರೆ ಅಂತ ಹೇಳ್ಬಿಟ್ಟು ಇಷ್ಟು ಪ್ಲಾನ್ ಮಾಡ್ಕೊಂಡ್ಬಂದಿರುತ್ತೆ ನಾರದರು. ಅದಕ್ಕೆ ನಾರದರು ಅಂದ್ರೆ ನಾರದರೇನೆ, ಅವ್ರ ವಿಷಯ ನಾರಾಯಣ, ನಾರಾಯಣದ ಬಾಯಲ್ ಅನ್ನೋದಲ್ಲ, ನಾರಾಯಣ ಸೇವೆ ಮಾಡೇ ಮಾಡ್ತಾರೆ ಎಂಬುದು ಅವರ ವಿಶೇಷ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ಅದಕ್ಕೆ ನಾರದರು ಬಂದಿದ್ರಂತೆ, ಕೃಷ್ಣನಿಗೆ ಸೇವೆ ಮಾಡ್ತೇನೆ ಅಂತ ಬಂದ್ರೆ ಹೊರತು ಕೃಷ್ಣನ್ ಪ್ರೊಟೆಕ್ಟ್ ಮಾಡ್ತೇನೆ ಅಂತ ಅವ್ರು ಬರಲಿಲ್ಲ. ಕೃಷ್ಣ ತಾನು ನಂಬಿದವ್ರನ್ನೇ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಅವನ್ನಾರು ಪ್ರೊಟೆಕ್ಟ್ ಮಾಡಬೇಕು? ಯೋಗಕ್ಷೇಮಂ ಮಹಾಮ್ಯಹಂ. ಜರಾಸಂದನ ಸ್ಥಿತಿ ಹಾಗಾಗಿತ್ತಂತೆ, ಸಿಟ್ಟು ಬಂದು ಆಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಆ ಪಟ್ಟ ಕಟ್ಟಿದ್ದಾನೆ ಮೊಮ್ಮಗನಿಗೆ, ಅವನು ಕರ್ಕೊಂಡು ಏನೇ ಯುದ್ಧ ಮಾಡ್ತಾನೆ ಅಲ್ಲ, ಭಾರಿ ವಿಚಿತ್ರ ಅದು ಅಂತ ಅವನ ತಾಯಿನ ಕಳ್ಕೊಂಡು ತಲುಪಿದ್ದೇವೆ. ನಾಳೆ ಅವನೇ ಸಾಯ್ತಾನೆ, ಎಷ್ಟೇ ವ್ಯತ್ಯಾಸ. ಇವತ್ತು ಅವನ ತಾಯಿ ಸತ್ತು, ನಾಳೆ ಜರಾಸಂಧ ಸಾಯ್ತಾನೆ, ಅವನು ಹೇಗೆ ಸಾಯ್ತಾನೆ? ಇಂತೆಲ್ಲ ಹಿನ್ನೆಲೆ, ಜರಾಸಂಧನನ್ನು ಯಾರು ಕೊಲ್ತಾರೆ, ಹೇಗೆ ಕೊಲ್ತಾರೆ, ಅದು ಭಾರಿ ಅದ್ಭುತವಾದ ಪವಾಡ ಅದು. ಅದು ನಿಜವಾಗಲೂ ಮಹಾಭಾರತದ ಸಭಾಪರ್ವ ಅನೇಕ ವಿವರಗಳನ್ನು ಹೊರಹಾಕ್ತಕ್ಕಂಥ ಪರ್ವ. ನಾಳೆ ದಿವಸ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾಚ ಬ್ರಹ್ಮಾಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಧರ್ಮರಾಜಾದಿ ಪಾಂಡವರೆಲ್ಲ ರಾಸುಯಾಗದ ವಿಚಾರವನ್ನು ನಿವೇದನೆ ಮಾಡಿದ್ದಾರೆ, ಕೃಷ್ಣ ಅದಕ್ಕೆ ವಿಶೇಷವಾದ ಪ್ರಶಂಸೆಯನ್ನು ಮಾಡಿ ಜರಾಸಂಧನ ಸಂಹಾರಕ್ಕಿಂತ ಮುಂಚಿತವಾಗಿ ಎಂದೂ ಸಹ ರಾಸುಯಾಗ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಧರ್ಮರಾಜ ಅಂಜಿಕೆಯಿಂದ ಹಾಗಿದ್ರೆ ನಾ ರಾಸುಯಾಗದ ವಿಚಾರವನ್ನೇ ಕೈಬಿಡ್ತೇನೆ ಅಂತ ಹೇಳಿದ. ಆಗ ಭೀಮಸೇನ ದೇವರು ಹೇಳಿದರು, ಅದು ಸರಿಯಲ್ಲ, ಕೃಷ್ಣ ಹೇಳಿದ ಮಾತಿನ ಅರ್ಥ ಜರಾಸಂಧನನ್ನ ಕೊಂದು ರಾಸುಯಾಗ ಮಾಡಬೇಕು ಅಂತ ಅಷ್ಟೇ ಹೊರತು ಜರಾಸಂಧನ ಕೊಲ್ಲಲಿಕ್ಕೆ ಆಗೋದಿಲ್ಲ ಅಂತ ಕೃಷ್ಣ ಹೇಳಲಿಲ್ಲ. ಟಿಕೆಟ್ ತಗೊಂಡು ಬಸ್ ಹತ್ತಿ ಅಂದ್ರೆ ಇಳಿದೋಗ್ಬೇಕು ಅಂತ ಅರ್ಥ ಅಲ್ಲ, ಟಿಕೆಟ್ ತಗೊಳ್ದೆ ಹತ್ತಬಾರದು, ತಗೊಂಡು ಹತ್ತಿ ಅಂತ ಅಷ್ಟೇ ಅರ್ಥ. ಜರಾಸಂಧನನ್ನು ಕೊಲ್ಲಕ್ಕೆ ಆಗಲಿಲ್ಲ ಅಂತ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾ ಇಲ್ಲ. ಮೊದಲು ಕೊಂದು ಆಮೇಲೆ ಕೆಲಸ ಮಾಡಿ ಅಂತ ಹೇಳಿದ್ದಾನೆ, ಅದನ್ನ ಮಾಡೋಣ ಅಂತ ಹೇಳಿದಾಗ ಧರ್ಮರಾಜ ಅದು ಹೇಗೆ ಸಾಧ್ಯ ಅಂತ ಕೇಳಿದರೆ, ನಿಜಾನುಭಾವ ವರ್ಜಿತಾಹ ಹರೇರನುಗ್ರಹ ಉಜ್ಜಿತಾಹ ಮಹಾಪ್ರಯತ್ನ ವರ್ಜಿತಾಹ ಜನಾನ ಜಗ್ಮುರುನ್ನತಿ. ಈ ಮೂರು ಅರ್ಹತೆ ಯಾರಿಗಿಲ್ಲ ಅವರಿಗೆ ಒಂದು ಕಾರ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಂತ ಯೋಗ್ಯತೆ, ದೇವರ ದಯೆ ಮತ್ತು ಯೋಗ್ಯವಾದ ಪ್ರಯತ್ನ ಮಾಡಿದರೆ ಯಾವುದು ಅಸಾಧ್ಯ ಅಲ್ಲ ಅಂತ ಹೇಳಿದಾಗ ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಮಾತಾಡ್ತಾನೆ. ಧರ್ಮರಾಜ ಪ್ರಶ್ನೆ ಕೇಳುತ್ತಾನೆ, ಕೃಷ್ಣ ಜರಾಸಂಧ ಇಷ್ಟು ಬಲಾಢ್ಯನಾಗಲಿಕ್ಕೇನು ಕಾರಣ? ಅದಕ್ಕೆ ಕೃಷ್ಣ ಜರಾಸಂಧನ ಹಿಂದಿನೆಲ್ಲ ಹೇಳಿದ್ದ, ಅವನು ಹೇಗೆ ಹುಟ್ಟಿದ, ಯಾವ ರೀತಿಯಲ್ಲಿ ಬೆಳೆದ, ಜರಾನಾಮಕ ರಾಕ್ಷಸಿಯಿಂದ ಕೂಡಿಸಲ್ಪಟ್ಟ ದೇಹ ಜರಾಸಂಧನಾದ, ಚಂಡಕೋಶಿಕರ ಮಂತ್ರಬಲದಿಂದ ಅನುಗ್ರಹದಿಂದ ಹುಟ್ಟಿದ್ದರ ಫಲವಾಗಿ ಅವನು ಅನೇಕ ಸಾಧನೆ ಮಾಡಲಿಕ್ಕೂ ಸಾಧ್ಯವಾಯಿತು. ಆದರೆ ಸ್ವರೂಪತಃ ಅವನು ಮಹಾ ರಾಕ್ಷಸ ವಿಪ್ರಚಿತ್ತಿ ಅಂತ ಒಬ್ಬ ದೈತ್ಯನೇ ಜರಾಸಂಧನಾಗಿ ಹುಟ್ಟಿತ್ತು. ಈ ಕಲಿಹಿ ದುರ್ಯೋಧನ ಸ್ಮೃತ, ಕಲಿ ಎಲ್ಲಾ ದೈತ್ಯರಲ್ಲೂ ಮಹಾದೈತ್ಯ ಅಂದರೆ ಕಲಿ, ಅವನೇ ದುರ್ಯೋಧನ. ಎಲ್ಲಾ ದೇವತೆಗಳಲ್ಲೂ ಮಹಾದೇವತೆ ಅಂದರೆ ವಾಯುದೇವರು, ಅವರೇ ಭೀಮಸೇನ. ಅದಕ್ಕೆ ಜೀವೋತ್ತಮ ಅಂತ ಕರೆದು ಭೀಮಸೇನ ಜೀವೋತ್ತಮನಾದರೆ ಈ ದುರ್ಯೋಧನ ಕಲಿ ಜೀವಾಧಭಾವ. ಇವತ್ತೇ ಉಳಿದ ದೇವತೆಗಳು ಅಲ್ಲೇ ಅವತಾರ ಮಾಡಿದ್ದಾರೆ, ಉಳಿದ ದೈತ್ಯರುಗಳು ಅವತಾರ ಮಾಡಿದ್ದಾರೆ. ಇಲ್ಲಿ ವಿಪ್ರಸ್ಥಿತಿಯನ್ನು ಮಹಾದೈತ್ಯನೇ ಜರಾಸಂಧನಾಗಿ ಹುಟ್ಟಿರೋದು. ಅವನ ಸ್ವರೂಪ ಕೆಟ್ಟದಾದ್ರಿಂದ ಅವನು ದುಷ್ಟತನ ಮಾಡ್ತಾ ಇದ್ದಾನೆ. ಋಷಿಗಳ ಅನುಗ್ರಹದಿಂದ ಹುಟ್ಟಿದ್ದರಿಂದ ಒಳ್ಳೆ ಮನೆತನದಲ್ಲಿ ಹುಟ್ಟ ಯೋಗ ಬಂದಿದೆ ಮತ್ತು ಮೇಲ್ನೋಟಕ್ಕೆ ವರ್ಚಸ್ಸು ಮೊದಲಾದವುಗಳು ಲಭಿಸಿಬಿಟ್ಟಿದೆ. ಅದನ್ನೆಲ್ಲ ಅವನು ದುರುಪಯೋಗ ಮಾಡಿಕೊಳ್ತಾ ಇದ್ದಾನಷ್ಟೇನೆ, ದಿವಸಗಳು ಕಳೀತಾ ಇದೆ. ಕೊನೆಗೂ ಸಹ ಅವನು ಒಂದು ಹಂತದಲ್ಲಿ ಜರಾಸಂಧ ವಿಶ್ವಖ್ಯಾತಿಯ ಒಂದು ಕುಖ್ಯಾತಿ ಪಡೆದಂಥ ಮಹಾ ರಾಕ್ಷಸನಾಗಿ ವಿರಾಟ ದೃಪದ ಶಲ್ಯ ಮೊದಲಾದ ಮಹಾನುಭಾವರಗಳನ್ನೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಂಡು ಬಿಟ್ಟು ಅವರಿಂದ ದುರ್ಲಾಭ ಪಡಿತಾ ಇರ್ತಾರೆ. ಎಂಥ ದುರ್ಲಾಭ ಅಂದರೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಬೇಕು. ಪ್ರತಿ ಸರ್ತಿ ಕೃಷ್ಣನ ಮೇಲೆ ನಿನ್ನೆ ನೋಡಿದ್ದೇವೆ, 23 ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಹೋಗೋದು. 23 ಅಕ್ಷೋಹಿಣಿ ಸೈನ್ಯದಲ್ಲಿ ಈ ಶಲ್ಯಾದಿಗಳೆಲ್ಲ ಸೇರಿಕೊಂಡಿದ್ದಾರೆ, ಪಾಪ ಅವರೊಬ್ಬರೇ ಬರಹಾಗಿಲ್ಲ, ತಮ್ಮ ಸೈನ್ಯ ಸಮೇತ ಬರಬೇಕು. ವಾಪಸ್ ಹೋಗ್ಬೇಕಾದ್ರೆ ಸೈನ್ಯ ಎಲ್ಲ ಕಳ್ಕೊಂಡು ಹೋಗ್ಬೇಕು. ಅಂದ್ರೆ ಎಷ್ಟು ನೀಚತನ ಮಾಡ್ತಿದ್ದಾರೆ ಶಲ್ಯ ಈ ಒಬ್ಬ ಶಲ್ಯಾದಿಗಳ ಮೂಲಕ ಜರಾಸಂಧ ಅಂದ್ರೆ ಅವ್ರು ಸಾತ್ವಿಕರನ್ನ ಹಿಡಿತಲ್ಲಿ ಇಟ್ಕೊಂಡಿದ್ದ, ಅವರು ದುರ್ಬಲರಲ್ಲ ಭಾರಿ ಪ್ರಬಲರು, ಅಂಥವ್ರು ನಿಯಂತ್ರಣ ಮಾಡ್ತಿದ್ದ ಅಂತ ಕೇಳಿದ್ರೆ ಅದಕ್ಕೆ ವರಬಲ ಅವನಿಗೆ ಕಾರಣವಾಗಿತ್ತು. ಅದನ್ನೆಲ್ಲ ಭಗವಂತ ತಿಳಿಸಿಬಿಟ್ಟು ಧರ್ಮರಾಜ ಅವರಿವ್ರ ಮೇಲೆ ಯುದ್ಧಕ್ಕೆ ಮಾಡಿದವನಲ್ಲ, ಅವನು ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ಆ ರೀತಿ ಒಂದೆರಡು ಸರ್ತಿ ಬರಲಿಲ್ಲ ಕೃಷ್ಣ ಮೇಲೆ ಯುದ್ಧಕ್ಕೆ, ಅವನು 18 ಸಲ ಬರ್ತಾನೆ, 18 ಸಲ ಯುದ್ಧಕ್ಕೆ ಬರ್ತಾನೆ. ಪ್ರತಿ ಸರ್ತಿ ಬಂದಾಗಲೂ ಕೂಡ 23 ಅಕ್ಷೋಹಿಣಿ ಸೈನ್ಯವನ್ನ ತರ್ತಾ ಇದ್ದ, ಹೋಗಬೇಕಾದ್ರೆ ಅಷ್ಟನ್ನು ಕಳ್ಕೊಂಡು ವಾಪಸ್ ಹೋಗ್ತಿದ್ದ. ಈ ಜೂಜಿಗೆ ಹೋಗಿ ಎಲ್ಲ ಕಳ್ಕೊಂಡು ಮನೆಗೆ ಹೋಗ್ತಾರಲ್ಲ ಆ ಟೈಪ್ ಎಲ್ಲಾನು ಕಳ್ಕೊಂಡು ಮನೆಗೆ ಹೋಗ್ತಿದ್ದ. ಇಷ್ಟಾರೋ ಬುದ್ಧಿ ಬರಲಿಲ್ಲ, 18 ಸರ್ತಿ ಹೋದರೂ ಕೂಡ ಒಂದು ಸರ್ತಿ ಕೂಡ ಗೆಲುವಿನ ಹತ್ರನು ಬರಲಿಲ್ಲ, ಅವನು ಗೆಲುವಿನ ಹತ್ರನು ಬರಲಿಲ್ಲ, ಸ್ವಲ್ಪ ಕೂಡ ಅವನಿಗೆ ಜಯದ ಆಸೆನೂ ಇರಲಿಲ್ಲ, ಇಷ್ಟಾದ್ರೆ ಹಠ ಬಿಡಲಿಲ್ಲ. ಅದಕ್ಕೇನೆ ಸ್ವರೂಪ ಅಂತ ಕರೀತಾರೆ. ಸ್ವರೂಪ ಅಂದ್ರೆ ಅದೇನೆ ದಾಸರಾಯರು ಹೇಳ್ತಾರಲ್ಲ, ಒಂದು ಬೇವಿನ ಬೀಜ ಹಾಕಿಬಿಟ್ಟು ಅದು ಬೆಲ್ಲದ ಕಟ್ಟೆ ಕಟ್ಟಿ ಜೇನುತುಪ್ಪ ಹಾಕಿ ಬೆಳೆಸಿದ್ರು ಕೂಡ ಅದು ಫಸ್ಟ್ ಕ್ಲಾಸ್ ಕಹಿ ಇರುತ್ತೆ ಹೊರತು ಸಿಹಿ ಆಗೋದೇ ಇಲ್ಲ. ಅದಕ್ಕೆ ಸ್ವರೂಪ ಅಂತ ಕರೀತಾರೆ. ಇದನ್ನು ಒಪ್ಪದೆ ಹೋದರೆ ಜಗತ್ತಿನಲ್ಲಿ ಈ ಪ್ರಾಬ್ಲಮ್ ಈವಿಲ್ ಅಂತೇನು ಹೇಳ್ತೇವಲ್ಲ, ಈ ಪಾಪದ ಮೂಲ ಯಾವುದು ಎಂಬುದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿಜವಾದ ಕಹಿ ಎಲ್ಲಿಂದ ಬಂತು ಬೇವಿನಲ್ಲಿ? ನೇಚರ್ ಅಂತ ಹೇಳು, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಜೀವರ ಸ್ವರೂಪದಲ್ಲೇನೆ ಸಾತ್ವಿಕರು ರಾಜಸರು ತಾಮಸರು ಅಂತ ಇದ್ದಾರೆ. ಅದಕ್ಕೆ ಒಳ್ಳೆಯ ದೃಷ್ಟಾಂತ ಈ ಜರಾಸಂಧ. ಇಂಥ ಎಷ್ಟೆಲ್ಲ ಅನುಕೂಲತೆಗಳಿದ್ರೂ ಕೂಡ ಅದರ ಸಲ್ಲಾಭವನ್ನು ಪಡೀಲಿಲ್ಲ. ಜೊತೆಗೆ ಬರಬಲ ಇತ್ಯಾದಿಗಳು ಏನು ಮಾಡಲಿಕ್ಕೆ ಆಗಲಿಲ್ಲ. 18 ಸತ್ತು ಸೋತರೂ ಅವನಿಗೆ ಬುದ್ಧಿ ಬರಲಿಲ್ಲ. ಹೋಗಲಿ, ಅದು ಕಡಿಮೆ ಆದರಾಯ್ತ ದ್ವೇಷ ಅಂದ್ರೆ ಇಲ್ಲ, ದ್ವೇಷ ಹೆಚ್ಚುತ್ತಾ ಹೋಯ್ತಂತೆ. ಇದು ಇನ್ನೊಂದು ವಿಶೇಷವಾದ ಅಂಶ. ಇದು ಸಾತ್ವಿಕರ ಜೀವನದ ಯಶಸ್ಸು ಅಂದ್ರೆ ಅವರು ದಿನ ಕಡಿತಾ ಹೋದಂತೆ ಸಾಧನೆ ಹೆಚ್ಚಿದಂತೆ ಅವರಲ್ಲಿ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ದೇವರಲ್ಲಿ ಭಕ್ತಿ ಹೆಚ್ಚುತ್ತಾ ಹೋಗುತ್ತೆ. ರಾಕ್ಷಸರಿಗೆ ಜೀವನ ಕಡಿತಾ ಹೋದಂತೆ ದೇವರಲ್ಲಿ ದ್ವೇಷ ಹೆಚ್ಚುತ್ತಾ ಹೋಗುತ್ತೆ. ಇದು ಇನ್ನೊಂದು ಆಶ್ಚರ್ಯ. ಅಂದರೆ ಸಾತ್ವಿಕರಿಗೆ ಭಕ್ತಿ ವೃದ್ಧಿಗೋಸ್ಕರ ಜೀವನ, ತಾಮಸರಿಗೆ ದ್ವೇಷ ವೃದ್ಧಿಗೋಸ್ಕರವಾಗಿ ಜೀವನ. ದ್ವೇಷಾಭಿವೃದ್ಧಿಂ ವಿಷತಾಂ ವಿಧಾತು, ಭಗವಂತ ಗೀತೆಯಲ್ಲೇ ಹೇಳ್ತಾನೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧವಾನ್ ಕ್ಷಿಪಾವಿ ಅಜಶ್ರವ ಶುಭಾನ್ ಆಸುರೀಶ್ವೇವ ಯೋನಿಷು. ಆಸುರಿ ಯೋನಿಗಳಲ್ಲೇ ಹುಟ್ಟಿಸ್ತೇನೆ ನಾನು ಅವರನ್ನ, ನನ್ನ ದ್ವೇಷಿಗಳನ್ನ ಅಲ್ಲಿ ಹುಟ್ಟಿಸ್ತೇನೆ. ಅವರು ಕೂಡ ಮತ್ತೆ ಹೀನ ಯೋನಿಗಳು ಹುಟ್ಟುತ್ತಾ ಹುಟ್ಟುತ್ತಾ ಹೋಗ್ತಾರೆ, ದ್ವೇಷ ಬೆಳೆಸ್ಕೊಳ್ತಾರೆ. ಕೊನೆಗೆ ಎಲ್ಲಿ ಹೋಗ್ತಾರೆ ಅವರು? ಮಾಮಪ್ರಾಪ್ಯೈವ ಕೌಂತೇಯ ತಥೋಯಾಂತಿ ಅಧಮಾಂ ಗತಿಂ, ಅತ್ಯಂತ ನೀಚಗತಿಯನ್ನು ಹೊಂದುತ್ತಾರೆ ಅಂತ ಭಗವಂತ ಸ್ಪಷ್ಟ ಹೇಳಿದ್ದಾರೆ. ಇದು ಅನೇಕರ ಪ್ರಶ್ನೆಗೆ ಉತ್ತರ ಇದು. ದುರ್ಜನರಿಗೆ ಏನೋ ಒಂದು ಅವಕಾಶ ಕೊಟ್ಟು ನೋಡಬಹುದಲ್ಲ ಅಂತ ಕೇಳಿದರೆ, ಎಷ್ಟು ಅವಕಾಶ ಕೊಟ್ಟರು ಕೂಡ ಆ ದೇವರ ಅವಕಾಶ ಕೊಡದೇ ಇಲ್ಲ. ಸಾಕಷ್ಟು ಅವಕಾಶವನ್ನು ಕೊಡ್ತಾನೆ, ಸಜ್ಜನರಿಗೂ ಅವಕಾಶವನ್ನು ಕೊಡ್ತಾನೆ, ದುರ್ಜನರಿಗೂ ಅವಕಾಶವನ್ನು ಕೊಡ್ತಾನೆ. ಎಂಥ ದೊಡ್ಡ ವಿದ್ಯಾರ್ಥಿಗೂ ಕೂಡ ಪರೀಕ್ಷೆ ಕೊಡಲಿಕ್ಕೆ ಅವಕಾಶ ಉಂಟು. ಭಾರಿ ಬುದ್ಧಿವಂತನೂ ಕೂಡಿಸ್ತಾರೆ. ಅದೇನು ಕೂಡಿಸ್ಬೇಕಾದ್ರೆ ಬುದ್ಧಿವಂತರ ಕ್ಲಾಸ್ ಬೇರೆ ಸೈಡ್ನಲ್ಲಿ ಏನು ಮಾಡೋದು? ರಿಜಿಸ್ಟ್ ನಂಬರ್ ಆಲ್ಫಾಬೆಟಿಕಲ್ ಆರ್ಡರ್ ಬಂದ್ಬಿಡುತ್ತಲ್ಲ ಮೆಂಬರ್ ಎಲ್ಲ ಕೂಡ. ಇವನು ಪಾಸ್ ಆಗೋನು ಪಾಸ್ ಆಗ್ತಾನೆ, ಫೇಲ್ ಆಗೋನು ಫೇಲ್ ಆಗ್ತಾನೆ. ಅವಕಾಶ ಎಲ್ಲದನ್ನೂ ಕೊಟ್ಟರು ಕೂಡ ಅವನಿಗೂ ಪಾಠ ಮಾಡಿ ಅವನಿಗೂ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಅವನು ಫೇಲ್ ಆಗೋದು ತಪ್ಪಿದ್ದಲ್ಲ, ಇವನು ಪಾಸ್ ಆಗೋದು ತಪ್ಪಿದ್ದಲ್ಲ. ಸಂಸಾರ ಅಂದ್ರೆ ಹಾಗೆ, ಸಂಸಾರದಲ್ಲಿ ಯೋಗ್ಯರು ಸಾತ್ವಿಕರಾಗೇ ಬೆಳೀತಾ ಬೆಳೀತಾ ಹೋಗ್ತಾರೆ, ತಾಮಸರು ತಾಮಸರಾಗೇ ಬೆಳೀತಾರೆ. ಜರಾಸಂಧ ಹಾಗೆ ಬೆಳೆದ, 18 ಬಾರಿ ಏನೂ ಪಾಠ ಕಲೀಲಿಲ್ಲ, ದ್ವೇಷ ಹೆಚ್ಚು ಮಾಡಿಕೊಂಡ. 18 ಸಲದಲ್ಲೇ ರುಕ್ಮಿಣಿ ಕಲ್ಯಾಣವನ್ನ ಅವನು ಶಿಶುಪಾಲನೆ ಮಾಡಲಿಕ್ಕೆ ಹೊರಟು ಸೋತು ಕೃಷ್ಣ ರುಕ್ಮಿಣಿಯರ ಕಲ್ಯಾಣವೇ ಆಗೋಯ್ತು. 18 ಸಲದ ಕೆಲಸನೂ ಮುಗಿದೋಗಿತ್ತು. 22,800 ಜನಗಳನ್ನ ಬಂಧನದಲ್ಲಿ ಇಟ್ಟುಕೊಂಡು ಒಂದು ಯೋಚನೆ ಮಾಡ್ತಾ ಇದ್ದವು. ಆ ಹೊತ್ತಿಗೆ ಈ ಸನ್ನಿವೇಶ ಬಂದಿದೆ. ಕೃಷ್ಣ ಅದನ್ನೆಲ್ಲ ಹೇಳ್ತಾ, ಇಂಥ ಜರಾಸಂಧನನ್ನು ಕೊಲ್ಲೋದಂದ್ರೆ ಸಾಮಾನ್ಯ ಅಲ್ಲ, ಆದರೆ ಭೀಮಸೇನ ಹೇಳೋದು ಸರಿ, ಭೀಮಸೇನ ಕೊಲ್ತಾನೆ ಅಂತ ಕೃಷ್ಣ ಹೇಳಿದ. ಇದು ಬಹಳ ಮುಖ್ಯವಾದ ಮಾತು. ಭೀಮಸೇನ ಕೊಲ್ಲಬಹುದು ಅಂತ ಕೃಷ್ಣ ಹೇಳೋದಿಲ್ಲ, ಭೀಮಸೇನ ಹೇಳಿದ್ದು ಸರಿ ಅಂತ ಹೇಳಿದ. ನಿಜಾನುಭಾವ ಯೇಷಮೇ, ನನ್ನಲ್ಲಿ ಶಕ್ತಿ ಇದೆ, ಸ್ವರೂಪ ಯೋಗ್ಯತೆ ಇದೆ, ಅರ್ಹತೆ ಇದೆ ಅಣ್ಣ, ನಾನು ಕೊಂದೇ ಕೊಲ್ತೇನೆ ಜರಾಸಂಧನನ ಅಂತ ಭೀಮಸೇನ ಹೇಳಿದ್ದೆಷ್ಟು ಮುಖ್ಯನೋ ಅದನ್ನು ಕೃಷ್ಣ ಒಪ್ತಾನೆ ಎಂಬುದು ಅಷ್ಟೇ ಮುಖ್ಯ. ಇಡೀ ಮಹಾಭಾರತವನ್ನು ಓದಿ ನೋಡಬೇಕು. ಒಂದೇ ಒಂದು ಸರ್ತಿ ಕೂಡ ಕೃಷ್ಣ ಭೀಮನ ಮಾತನ್ನ ಅಲ್ಲಗಳೆಯೋದಿಲ್ಲ. ಭೀಮ ಹೇಳಿದ್ದನ್ನು ಸರಿ ಅಂತಲೇ ಪ್ರತಿ ಸರ್ತಿಯನ್ನು ಹೇಳ್ತಾ ಹೋಗ್ತಾನೆ. ಅದೇ ರೀತಿ ರಾಮಾಯಣದಲ್ಲಿ ಹನುಮಂತ ಮಾಡಿದ ಪ್ರತಿಯೊಂದು ಮಾತನ್ನು ಕೂಡ ರಾಮದೇವರು ಮೆಚ್ಚುತ್ತಾರೆ. ಒಂದು ಸರ್ತಿಯನ್ನು ಕೂಡ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅದೇ ಕೃಷ್ಣ ಅರ್ಜುನ ಎಷ್ಟು ಬೈದಿದ್ದನ್ನು ಲೆಕ್ಕ ಹಾಕಿ ನೋಡೋಣಂತೆ. ನಿನ್ನೆ ಮೊನ್ನೆ ನೋಡಿದ್ವಿ, ನಿನ್ನ ಕೈಲಿ ಆಗುತ್ತಾ ಅರ್ಜುನ ಅಂತ ಸ್ಪಷ್ಟವಾಗಿ ಕೇಳಿ ಅರ್ಜುನ ಏನೇನೋ ಮಾಡಿ ಕೊನೆ ಕತೆ ಗೊತ್ತು ನಮಗೆ. ನನಗೆ ಗೀತೆ ಉಪದೇಶ ಮಾಡಕ್ಕೆ ಬಂದಿದ್ದೆ ಅದಕ್ಕೋಸ್ಕರ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಮಾಡೋ ಅಂದರೆ ಕೇಳದೆ ಹೋದಾಗ ಗೀತೆ ಉಪದೇಶ ಮಾಡಬೇಕಾಯಿತು. ಆದರೆ ಭೀಮಸೇನಿಗೆ ಆ ಪ್ರಶ್ನೆ ಇಲ್ಲ. ಭೀಮನಲ್ಲಿ ಪೂರ್ಣ ಪ್ರಜ್ಞೆ ಅಂದರೆ ಪೂರ್ಣ ಪ್ರಜ್ಞೆನೆ. ಒಂದು ಸರ್ತಿಯೂ ತಪ್ಪು ತಿಳುವಳಿಕೆ ಇಲ್ಲ, ಅಸಾಮರ್ಥ್ಯ ಇಲ್ಲ. ಕೃಷ್ಣನಿಂದ ಒಪ್ಪಿಕೊಳ್ಳೋದು ಭಾರಿ ದೊಡ್ಡದು. ಮಾಡ್ತೇನೆಂಬ ವಿಶ್ವಾಸವೇ ತುಂಬ ಜನಕ್ಕೆ ಇರೋದಿಲ್ಲ. ಆತ್ಮವಿಶ್ವಾಸ ಇಲ್ಲದೆ ಬದುಕೋ ಜನಗಳೇ ಜಾಸ್ತಿ. ಆದರೆ ಭೀಮಸೇನ ಅಂದರೆ ಆತ್ಮವಿಶ್ವಾಸದ ಪ್ರತೀಕ, ಅದು ಅಹಂಕಾರ ಅಲ್ಲ, ತುಂಬ ಸಾತ್ವಿಕವಾಗಿರ್ತಕ್ಕಂಥ ವಿಶ್ವಾಸ. ಅದಕ್ಕೆ ತಕ್ಕಂತೆ ಕೃಷ್ಣನ ಪ್ರಶಂಸೆ, ಭೀಮಸೇನ ಖಂಡಿತ ಮಾಡ್ತಾನೆ, ಆಗತ್ತೆ ಧರ್ಮರಾಜ, ಕಳಿಸಿಕೊಡು ಅಂತ ಹೇಳಿದಾಗ ಧರ್ಮರಾಜ ಆಗಲೂ ಒಪ್ಪೋದಿಲ್ಲ. ಇಲ್ಲ ಇಲ್ಲ ಕೃಷ್ಣ, ನನಗೆ ಭಯ ಆಗ್ತಾ ಇದೆ, ಜರಾಸಂಧನ ಬಗ್ಗೆ ಹೇಳಿದ ಮೇಲೆ ಇನ್ನೂ ಭಯ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳುತ್ತಾನೆ. ಇಷ್ಟೊತ್ತು ಕೂಡ ನನಗೆ ಜರಾಸಂಧನ ಈ ಹೊರಗಿನ ಇತಿಹಾಸ ಗೊತ್ತಿತ್ತು, ಹುಟ್ಟಿನ ಹಿನ್ನೆಲೆ ಗೊತ್ತಿರಲಿಲ್ಲ. ಅವನು ಹುಟ್ಟುತ್ತಾನೆ ಹಾಗೆ ಹುಟ್ಟಿದ್ದಾನೆ, ಇಷ್ಟೆಲ್ಲ ಬರಬಲ ಇದೆ ಅಂತ ಹೇಳಿದ ಮೇಲೆ ಅವನಿಗೆಲ್ಲೋದು ಭಾರಿ ಕಷ್ಟ ಇದೆ ಅಂದ್ರೆ ಕೃಷ್ಣ ಹೇಳ್ತಾನೆ, ಹಾಗೆ ತಿಳ್ಕೊಬೇಡ ಧರ್ಮರಾಜ, ಭೀಮಸೇನ ಖಂಡಿತ ಜರಾಸಂಧನ ಕೊಲ್ತಾನೆ. ಜರಾಸಂಧ ಬಲಾಢ್ಯ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅಲ್ಲಿ ಭಗವಂತ ಒಂದು ಮಾತು ಹೇಳುತ್ತಾನೆ, ಹನ್ಯಾತ್ಯಸ್ತು ಜರಾಸಂಧಂ ಸ ಸಮ್ರಾಟ್ ನಿಯತಂ ಭವೇತ್. ಜರಾಸಂಧನ ಕೊಲ್ಲೋದು ಅಂದ್ರೂ ಒಂದೇ, ಕೊಂದವನು ಚಕ್ರವರ್ತಿ ಆಗ್ತಾನೆ ಅಂದ್ರೂ ಒಂದೇ ಅಂತ ಭಗವಂತ ಹೇಳ್ಬಿಡ್ತಾನೆ. ಅಂದ್ರೆ ಅವನು ಕೊಲ್ಲೋದು ಆ ಸಾವಿರ ಫೈನಲ್ಸ್ ಇದ್ರೆ ಹಾಗೆ ಗೆದ್ದ ಅಂದ್ರೆ ಫೈನಲ್ಲೇ, ಆರಂಭದ ಹಂತದ ಗೆಲ್ಲವಲ್ಲ. ಜರಾಸಂಧನ ಗೆಲ್ಲಬೇಕಾದ್ರೆ ಮುಂದೆ ಚಕ್ರವರ್ತಿ ಆಗೋದು ನಿಶ್ಚಿತ. ಅಂತ ಯೋಗ್ಯತೆ ಮಾತ್ರ ಕೊಲ್ಲಲಿಕ್ಕೆ ಸಾಧ್ಯ. ಭೀಮಸೇನ ಕೆಲಸ ಖಂಡಿತ ಮಾಡ್ತಾನೆ ಅಂತ ಹೇಳಿದ್ದಾರೆ. ಈ ಮಾತನ್ನು ಗಮನಿಸಿರ್ಬೇಕು. ನಾವು ರಾಜಸ್ಯಾಗ ಮಾಡಿದ್ರೆ ಚಕ್ರವರ್ತಿ ಆಗ್ತಾನೆ ಎಂಬುದು ನಮಗೆ ಗೊತ್ತು. ಆದ್ರೆ ರಾಜಸ್ಯಾಗ ಮಾಡಬೇಕಾದ್ರೆ ಜರಾಸಂಧನ ಕೊಲ್ಲಬೇಕು. ಜರಾಸಂಧನನ ಯಾರು ಕೊಲ್ತಾರೋ ನಿಜವಾದ ಚಕ್ರವರ್ತಿ ಅವನೇ ಆಗೋದು. ಆ ಶಕ್ತಿ ಭೀಮನಿಗಿದೆ ಅಂತ ಹೇಳಿದ ತಕ್ಷಣ ಧರ್ಮರಾಜನಿಗೆ ಮತ್ತೂ ಭಯ. ಆತನಿಗೆ ಭಯದಲ್ಲಿ ಒಂದು ಕಾರಣ ಇದೆ. ಬುಡದವರಾಗಿದ್ರೆ ಹೋದ್ರೆ ಹೋಗ್ಲಿ, ತಮ್ಮ ತಾನೆ ಕಳಿಸಿಬಿಡೋದು, ಎಷ್ಟೋ ಜನ ಮಕ್ಕಳನ್ನ ಕಳಿಸೋದಿಲ್ಲ, ತಮ್ಮನ್ ಬೇಕಾದ್ರೆ ಕಳಿಸಿಬಿಡ್ತಾರೆ. ಮೋಹ ಜಾಸ್ತಿ ಯಾವಾಗಲೂ ಕೂಡ, ಮನುಷ್ಯನ ಸೈಕಾಲಜಿ ಹಾಗೆ. ಆದ್ರೆ ಧರ್ಮರಾಜನ ಅಂತ ಅಣ್ಣ ಸಿಗೋದು ಭಾರಿ ಕಷ್ಟ. ರಾಮಾಯಣದಲ್ಲಿ ರಾಮದೇವರು, ಭಾರತದಲ್ಲಿ ಈ ಧರ್ಮರಾಜ. ಸ್ವಂತ ಮಕ್ಕಳಿಗಿಂತ ತಮ್ಮಂದಿರನ್ನು ನೋಡಿದ ಭಾಗ್ಯಶಾಲಿಗಳು ನಿಜವಾಗ್ಲೂ ಧರ್ಮರಾಜನನ್ನು ಅಷ್ಟು ಕೊಂಡಾಡಬೇಕು. ಆ ತನ್ನ ಮಕ್ಕಳ ಬಗ್ಗೆ ಅಷ್ಟು ಯೋಚನೆ ಮಾಡೋದಿಲ್ಲ. ಭೀಮಾದಿ ಪಾಂಡವರು ತನ್ನ ತಮ್ಮಂದಿರು ಅಂದರೆ ಪಂಚಪ್ರಾಣ ಆತನಿ. ಅಕಸ್ಮಾತ್ ಕೊಲ್ದೆ ಹೋದ್ರೆ ಏನಾಗಿ ಬಿಡುತ್ತೋ ಆ ಥರದ ಆತಂಕ ಆತನಿ. ಈ ಪ್ರೀತಿ ನೋಡ್ಬೇಕು. ಅದ್ನಲ್ಲಿ ತಪ್ಪು ತಿಳುವಳಿಕೆ ಇದೆ ಭೀಮನ ಬಗ್ಗೆ. ಭೀಮನಿಗೆ ಆಗುತ್ತೋ ಇಲ್ಲೋ ಒಂದು ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆನೆ. ಆದ್ರೆ ತಪ್ಪು ತಿಳುವಳಿಕೆ ಹಿನ್ನೆಲೆಯಲ್ಲಿ ಆತನಿಗೊಂದು ಮೋಹ ಇದೆ ನೋಡಿ. ಭೀಮ ಅತ್ಯಂತ ಪ್ರಿಯ ತಮ್ಮ ಅಂತ ಹೇಳಿ ಅದನ್ನ ನಾವು ಕೊಂಡಾಡಲೇಬೇಕಾಗುತ್ತೆ. ಇದು ಭೀಮನ ಬಗ್ಗೆ ಇದ್ದ ಧೋರಣೆ. ಆ ಪ್ರೀತಿಯಿಂದಲೇ ಆತನಿಗೆ ಭಗವಂತ ಉಪದೇಶ ಮಾಡೋದು. ಆ ಪ್ರೀತಿನ ಸರಿಯಾದ ಪ್ರೀತಿ ಮಾಡ್ತಾನೆ ಕೃಷ್ಣ. ಧರ್ಮರಾಜ ಹಾಗೆಲ್ಲ ಯೋಚನೆ ಮಾಡಬೇಡ. ಅಲ್ಲ ಕೃಷ್ಣ, ನನಗೆ ಯಾಕೆ ಗೊತ್ತಾ ಸಂಶಯ, ಒಂದು ಕಾರಣ ಹೇಳುತ್ತೇನೆ ಕೇಳು ಅಂತ ಹೇಳುತ್ತಾನೆ. ನನಗೆ ಯಾತಕ್ಕೆ ಸಂಶಯ ಅಂತ ಕೇಳಿದರೆ, ಕೃಷ್ಣ ತಪ್ಪು ತಿಳ್ಕೊಂಡ್ಬಿಡಬೇಡ, ಅವನು ಯುದ್ಧಕ್ಕೆ ಅಂತ ನಿನ್ನ ಮೇಲೆ ಬಂದಾಗ ನೀನೇ ಆತನ್ನ ಕೊಂದಿಲ್ಲ ಅಂದ ಮೇಲೆ ಅವನು ಭಾರಿ ಡೇಂಜರಸ್ ಅಂತ ಪ್ರಶ್ನೆ. ನಿನ್ನ ಕೈಲಿ ಆಗಿಲ್ಲ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರಲ್ಲ ಈಗಾಗಲೇನೆ. ಈಗ ಸ್ವಲ್ಪ ಯೋಚನೆ ಮಾಡುತ್ತ ಸಂಗ ಬಂತು. ಅದು ಒಂದ್ಸರ್ತಿ ಎರಡು ಸರ್ತಿ ಬಂದಿಲ್ಲ, 18 ಸರ್ತಿ ಅವನು ಬಂದು ನೀನು ಕೊಂದಿಲ್ಲ ಅಂದಮೇಲೆ ನಿನಗೆ ಆಗಿಲ್ಲ ಅಂತ ಆಗುವುದಲ್ಲ ಅಂದೇಳಿ ಭೀಮನಿಗೆ ಏನಾಗುತ್ತೆ? ಆ ಲಾಜಿಕ್ ಸರಿ, ಕೃಷ್ಣನಿಗಾದ್ಮೇಲೆ ಭೀಮನಿಗೆ ಆಗೋದಿಲ್ಲ, ಅದು ನಿಶ್ಚಯ. ಸರ್ವೋತ್ತಮನಿಗೆ ಆಗದಿದ್ದ ಮೇಲೆ ಭೀಮಸೋತ್ತಮನಿಗೆ ಏನಾಗುತ್ತೆ? ಆದ್ರೆ ತಪ್ಪು ಎಲ್ಲಿದೆ ಅಂದ್ರೆ, ಕೃಷ್ಣನಿಗೆ ಆಗ್ಲಿಲ್ಲ ಅಂತ ತಿಳ್ಕೊಂಡಿದ್ರೆ ತಪ್ಪಿದೆ, ಅದನ್ನು ಮರಿಬಾರದು. ನಿನಗೆ ಆಗ್ಲಿಲ್ಲ ಅಂದ್ಮೇಲೆ ಹೇಗೆ ಭೀಮ ಮಾಡ್ತಾನೆ ಅಂತ ನಂಬೋದು ನಾನೀಗ? ಅಷ್ಟೇ ಅಲ್ಲ ಕೃಷ್ಣ, ನೀನು ಬರೀ ಅವನು ಕೊಲ್ಲಕ್ಕಾಗಲಿಲ್ಲ ಅಷ್ಟೇ ಅಲ್ಲ, ನೀನು ಅವನ ಭಯಕ್ಕೋಸ್ಕರ ಮಧುರೆಯನ್ನೇ ಬಿಟ್ಟುಬಿಟ್ಟು ದ್ವಾರಕೆಗೆ ಹೋಗಿ ಸಮುದ್ರ ಮಧ್ಯದಲ್ಲಿ ಮನೆ ನಗರ ಕಟ್ಕೊಂಡ್ಬಿಟ್ಟಿಯಲ್ಲ. ಇನ್ನೊಂದು ವ್ಯವಸ್ಥೆ ಆಯ್ತು, ಇನ್ನೊಂದು ಭಯ, ಓಡೋಗ್ಬಿಟ್ಟ ಕೃಷ್ಣ ಅಂತ ಆಯ್ತಾ ಇಲ್ಲ ಈಗ? ಕೃಷ್ಣನಿಗೆ ಮಧುರೆಯಲ್ಲಿ ಕೂಡ ಇರಲಿಕ್ಕಾಗಲಿಲ್ಲ, ಜನಾಸಂಧಾನ ಕಾಟಕ್ಕೆ ತುಂಬಾ ಜನ ಬೇಜಾರು. ಪಕ್ಕದಲ್ಲಿ ಏನೋ ಮನೆ ಮಾಡ್ತಾ ಇರ್ತಾರೆ, ಸ್ವಂತ ಮನೆ ಮಾಡಿ ಬೇರೆ ಕಡೆ ಹೋಗ್ಬಿಡ್ತಾರೆ ಎಷ್ಟೋ ಜನ. ಮೊದಲು ಒಳ್ಳೆ ಮನೆಯನ್ನು ತಗೊಂಡ್ವಿ, ಪಕ್ಕದವ್ರಲ್ಲಿ ಯಾರ್ಯಾರಿಗೂ ಮಾರಿಬಿಟ್ರು, ಈ ಕಡೆ ವಾಸನೆ ಆ ಕಡೆ ವಾಸನೆ, ಅದಕ್ಕೆ ಸ್ವಂತ ಮನೆ ಮಾರಿ ಬೇರೆ ಕಡೆ ಹೋಗ್ಬಿಟ್ವಿ ಅಂತ ಹೇಳೋ ಜನ ಸಿಗ್ತಾರೆ. ಕೃಷ್ಣನ ಹಾಗೆ ಮಾಡಿದಾಗಾಯ್ತಲ್ಲ ಈಗ, ಜನಾಸಂಧಾನ ಕಾಟ ತಡಿಲಾರದೇನೆ. ನೀನು ಸಮುದ್ರ ಮಧ್ಯ ಗಾಂಪುರೀಮ್ ಅಂತ ಕರೀತಾರೆ, ಅದು ಜನಾಸಂಧ ಬಂದಿಗಿಂದ್ರೆ ಕಷ್ಟ ಅಂತೇಳಿ ಮಧುರೆಯಿಂದ ದ್ವಾರಕ್ಕೆ 1000 ಮೈಲು ಒಂದ್ ಕಡೆಗೆ, ಜೊತೆಗೆ ಅದರಲ್ಲೂ ಸಮುದ್ರ ಮಧ್ಯೆ ಹೋಗ್ಬೇಕು. ಮತ್ತೆ ಇಷ್ಟು ಭದ್ರತೆ ನೀನು ಮಾಡ್ಕೊಂಡಿದ್ದೆ ಅಂದ್ರೆ ಅದಕ್ಕೆ ನನ್ನ ಭಯ ಆಗ್ತಾ ಇದೆ. ಅದಕ್ಕೆ ಕೃಷ್ಣ ನಾನು ಇಷ್ಟೆಲ್ಲ ಯೋಚನೆ ಮಾಡ್ತೇನೆ ಅಂದ್ರೆ ಅದು ಸುಮ್ಮನೆ ಯೋಚನೆ ಮಾಡಿದ್ದಲ್ಲ ಅಂತ ಹೇಳಿದ್ದೇನೆ. ಆಗ ಕೃಷ್ಣ ಪರಮಾತ್ಮ ಮಾತಾಡ್ತಾನೆ, ಅದು ಭಾರಿ ಇಂಪಾರ್ಟೆಂಟ್. ಎಷ್ಟೋ ಜನ ತಿಳ್ಕೊಂಡವರಿದ್ದಾರೆ, ಇವತ್ತಿಗೆ ತಿಳ್ಕೊಂಡವರಿದ್ದಾರೆ. ಕೃಷ್ಣನ ಕೇಳಿ ಜರಾಸಂಧನ ಕೊಲ್ಲಕ್ಕಾಗಲಿಲ್ಲ, ಅವನ ಅಂಜಿ ಓಡಿ ಹೋದವನು. ಆದ್ರಿಂದ ಕೃಷ್ಣನಿಗಿಂತ ಜರಾಸಂಧ ಭಾರಿ ಬಲಾಢ್ಯ ಅಂತ ಯಾಕೆ ತಿಳ್ಕೊಳ್ಬಾರದು ಅಂದ್ರೆ ಉತ್ತರ ಕೃಷ್ಣನೇ ಕೊಡ್ತಾ ಇದ್ದಾನೆ. ಧರ್ಮರಾಜ, ಯಾರ್ಯಾರ ಏನೋ ತಿಳ್ಕೊಳ್ತಾರೆ ಅಂತ ನನಗೆ ಗೊತ್ತು, ನೀನು ಹಾಗೆ ತಿಳ್ಕೊಂಡ್ಬಿಟ್ಟಿಯಾ ನನ್ನ ಬಗ್ಗೆ ಅಂತ ಹೇಳ್ತಾರೆ. ನೀವು ಹಾಗೆ ತಿಳ್ಕೊಂಡ್ಬಿಟ್ಟಿಯಾ, ತಪ್ಪು ತಿಳ್ಕೊಂಡಿದ್ದಿ, ನಾನು ಜರಾಸಂಧನನ್ನ ಕೊಲ್ಲಲಿಕ್ಕಾಗಲಿಲ್ಲ ಅಂತ ಹೇಳಿ ಅವನ್ನ ಬಿಟ್ಟಿದ್ದಲ್ಲ ಅಂತ ಹೇಳ್ತಾರೆ. ನನ್ನ ಕೈಲಿ ಆಗ್ತಾ ಇದ್ರು ಕೂಡ ಅವನ್ನ ಬಿಟ್ಟಿದ್ದೇನೆ, ಸಮುದ್ರ ಮಧ್ಯದಲ್ಲಿ ಪಟ್ಟಣ ಕಟ್ಕೊಂಡು ಹೋಗಿದ್ದು ನಾನು ಅವನ ಭಯಕ್ಕಲ್ಲ. ಎರಡಕ್ಕೆ ಉತ್ತರ ಬೇಕಿತ್ತು, ಎರಡಕ್ಕೆ ಉತ್ತರ ಕೊಡ್ತಾನೆ ಕೃಷ್ಣ. ದ್ವಾರಕೆಗೆ ನಾನು ಹೋಗಿದ್ದು ಭಯಕ್ಕೋಸ್ಕರ ಅಲ್ಲ, ನಾನು ಅವನು ಕೊಲ್ಲದೆ ಬಿಟ್ಟಿದ್ದು ಕೈಲಾಗೋದಿಲ್ಲ ಅಂತಲ್ಲ. ಮತ್ತೆ ಯಾತಕ್ಕೆ ದ್ವಾರಕೆಗೆ ಹೋಗಿದ್ದಾಗಿದ್ರೆ ಸಮುದ್ರ ಮಧ್ಯದಲ್ಲಿ ಅಷ್ಟು ದೂರ ಯಾತಕ್ಕೆ ನೀನು ನಗರ ಕಟ್ಕೊಂಡಿ ಅಂದ್ರೆ? ಧರ್ಮರಾಜ ಯೋಚನೆ ಮಾಡು, ಸಮುದ್ರ ಮಧ್ಯದಲ್ಲಿ ಜಾಗ ಇತ್ತ ಮೊದಲು, ಜಾಗ ನಾನೇ ಸಮುದ್ರ ಹಿಂದೆ ಸರಿಸಿ ತಗೊಂಡವನು. ಸಮುದ್ರ ಸುತ್ತಲೂ ಹಿಂದೆ ಸರಿದು ಮಧ್ಯ ದ್ವೀಪ ಮೇಲೆ ಕೆದ್ದಿತ್ತು. ಅಲ್ಲಿ ಪಟ್ಟಣ ಮೊದಲಿತ್ತ, ನಾನು ಕಟ್ಟಿಸಿದ್ದು ಅದು ಅಂತಿಂತ ಪಟ್ಟಣ, ಚಿನ್ನದ ಪಟ್ಟಣ. ಇಷ್ಟೆಲ್ಲ ಏನ್ ತೋರಿಸ್ತಾ ಇದೆ? ಸಮುದ್ರದ ಮೇಲೆ ಆಧಿಪತ್ಯ. ಇವತ್ತು ಸಮುದ್ರ ಸರಿಸಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಈ ನದಿಗಳು ಜೋಡಿಸ್ಬೇಕು ಅಂತಾರೆ, ಎಷ್ಟೆಷ್ಟು ಇವ್ರ ಮೀಟಿಂಗ್ಗಳೇ ಜೋಡಣೆ ಆಗೋದಿಲ್ಲ, ಅಷ್ಟಮಟ್ಟಿಗೆ ಆಗೋಗ್ಬಿಟ್ಟಿದೆ. ನದಿಗಳ ಜೋಡಣೆ ಇವ್ರ ಕನಸು ಇನ್ನು ಕೂಡ. ಸಮುದ್ರವನ್ನು ಹಿಂದೆ ಸರಿಸೋದು ಅಂದ್ರೆ ಸಾಮಾನ್ಯನ, ಸಮುದ್ರ ಹಿಂದೆ ಸರಿಸಕ್ಕೂ ಬರೋದಿಲ್ಲ. ಇವತ್ತು ನೋಡಿ, ಮಳೆಗಾಲ ಬಂತಷ್ಟು ಪೇಪರ್ಲ್ಲಿ ಬರ್ತಾನೆ ಇರುತ್ತೆ ಸಮುದ್ರದ ಕೊರೆತ. 100 ಮರಗಳು ಸಮುದ್ರ ಪಾಲು, 100 ಬಯಸ್ತಾರಲ್ಲ ನೀರು ಪಾಲು ಅಂತ ಬರ್ತಾ ಇರುತ್ತೆ. ಆದ್ರೆ ಸರ್ಕಾರಕ್ಕೆ ತಗೊಳಕ್ ಆಗ್ತಾ ಇಲ್ಲ, ಎಷ್ಟು ಕಷ್ಟಪಟ್ಟರು ಕೂಡ ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ. ಸಮುದ್ರದ ನಿಯಂತ್ರಣ ಅತ್ಯಾಧುನಿಕವಾದ ಇವತ್ತಿಗೂ ಕೂಡ ಎಷ್ಟೆಷ್ಟೋ ನಮಗೆ ಸಾಧನ ಸೌಕರ್ಯ ಇದ್ರೂ ಕೂಡ ನಿಯಂತ್ರಣ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣ ಹೇಗೆ ಮಾಡಿದ್ದಾನೆ? ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಸಮುದ್ರ ಮಧ್ಯ ಭೂಮಿ ಹೇಳಬೇಕು ಅಂತ ಕೇಳಿದ್ರೆ ಎಂಥ ಸಾಹಸ ಇದು! ಒಂದು ನನ್ನ ಮಹಿಮೆ ತೋರಿಸ್ತೇಕೆ ಅಂತ ಹಾಗೆ ಮಾಡಿದನೇ ಹೊರತು ಭಯದಿಂದ ಹಾಗೆ ಮಾಡಿದ್ದಲ್ಲ. ಇದು ಮೊದಲನೇ ಉತ್ತರ. ಅದು ಸಮುದ್ರ ಸರಿಸಿ ಅಲ್ಲಿ ಚಿನ್ನದ ಪಟ್ಟಣ ಕಟ್ಟಿಸಿ, ಇದೇ ಒಂದು ದಾಖಲೆ. ಅದರ ಜೊತೆಗೆ ಮಧುರೆಯ ಜನಗಳನ್ನ ದ್ವಾರಕೆಗೆ ಕರೆದೊಯ್ಯೋದು ಎಷ್ಟು ಕಷ್ಟ ಗೊತ್ತಾ? ಎಷ್ಟೋ ಸರ್ತಿ ಓವರ್ಲೋಡ್ ಆಗಿಬಿಟ್ರೆ ಬಸ್ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೋ ಉಳ್ಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ. ಮಧುರೆಯ ಲಕ್ಷಾಂತರ ಜನಗಳನ್ನ, ಇವತ್ತಿಗೂ ಮಧುರೆ ದೊಡ್ಡ ಸಿಟಿ, ಇವತ್ತಿಗೂ ಮಧುರಾ ಪಟ್ಟಣ ಇದೆಯಲ್ಲ, ಸಣ್ಣೂರಲ್ಲ, ಅದು ಒಂದು ಸಿಟಿನೇ. ಆಗಿನ ಕಾಲಕ್ಕೂ ದೊಡ್ಡ ಮಹಾನಗರ ಅದು ಒಂದು. ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರವತಿ, ಚೈವ, ಸಪ್ತೈತೆ ಮೋಕ್ಷದಾಯಕ. ನಮ್ಮ ಭರತಖಂಡದ 7 ಮಹಾಕ್ಷೇತ್ರಗಳಲ್ಲಿ ಅಯೋಧ್ಯ, ಮಥುರಾ, ಮಾಯಾ. ಮಥುರಾ ಅನ್ನೋದು ಅತಿ ಎರಡನೇ ದೊಡ್ಡ ಪಟ್ಟಣ. ಅಂತಹ ಪಟ್ಟಣದಲ್ಲಿ ಅಷ್ಟು ಜನಗಳಿದ್ದಾರೆ, ಎಷ್ಟವರಲ್ಲಿ ಸಾಮಾನುಗಳಿದೆ ಗೊತ್ತೇ? ಅವರ ಲಗೇಜ್ ಅಂದ್ರೆ ವ್ಯಾಜನ್ ಮಾಡಕ್ ಸಾಧ್ಯ ಇಲ್ಲ. ಕೃಷ್ಣನ ಕಡೆಯವರು ಅವರೆಲ್ಲ ಕೂಡ. ಅಷ್ಟು ಜನಗಳನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆಯದರಲ್ಲಿ ಮಧುರೆಯಿಂದ ದ್ವಾರಕೆಗೆ ತಂದೆನಲ್ಲ, ಇದು ಅಂಜಿ ಹೋಗೋರ ಕೆಲಸನ ಇದೆಲ್ಲ ಕೂಡ ಅಂತ ಕೇಳುತ್ತಾರೆ. ಕಣ್ಣು ಮುಚ್ಚಿ ಮಧುರೆಯಲ್ಲಿದ್ದಾರೆ, ಕಣ್ಣು ತೆಗೆರಿ ದ್ವಾರಕೆಯಲ್ಲಿದ್ದಾರೆ. ಎಷ್ಟಾಶ್ಚರ್ಯ ಇದು. ಈ ರೀತಿ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಏನ್ ತೋರಿಸಿದ ಧರ್ಮರಾಜ, ಹೆದರಿ ಓಡಿದವನ ಕಥೆಯ ಇದು. ನಾನು ಶಕ್ತಿ ತೋರಿಸಲಿಕ್ಕಾಗಿ ಮಾಡಿದ್ದೇನೆ ಅಷ್ಟೇ ಅಲ್ಲ, ಇನ್ನೊಂದು ಕಾರಣಕ್ಕೂ ಹಾಗೆ ಮಾಡಿದೆ. ದುಷ್ಟರು ಯಾವಾಗ ಬೆನ್ನತ್ತಿ ಬರ್ತಾರೆ, ಒಬ್ಬ ರಾಜ ತಾನು ಸ್ಥಳಾಂತರ ಮಾಡಿ ತನ್ನ ಜನಗಳನ್ನು ಕಾಪಾಡಬೇಕು ಅಂತ ರಾಜನೀತಿಯನ್ನು ತೋರಿಸ್ತೆ ಅಂತ ಹೇಳುತ್ತಾನೆ. ಅದು ರಾಜನೀತಿಯ ಒಂದು ಮುಖ. ಕೃಷ್ಣ ಏನನ್ನೆಲ್ಲ ಯಜ್ಞದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ, ದೊಡ್ಡವರು ಮಾಡೋದೆಲ್ಲ ಚಿಕ್ಕವರಿಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಹೊರತು ಬೇರೆಯಲ್ಲ. ಆಚಾರ್ಯರು ಹಾಗೆ ಮಾಡಿದ್ರಂತೆ. ಅವರು ಗಂಗಾ ನದಿ ದಾಟಬೇಕಾಗಿತ್ತು, ದೋಣಿಗಳೇ ಇರಲಿಲ್ಲ. ಆ ಕ್ಷಣಕ್ಕೆ ಶಿಷ್ಯರಿಗೆಲ್ಲ ಸ್ವಲ್ಪ ಯೋಚನೆ ಬಂತು. ಗಂಗಾ ನದಿ ಬದರಿ ಯಾತ್ರೆ ಹೊರಟಿದ್ದಾಗ ಗಂಗಾ ನದಿ ದಾಟದೆ ಬದರಿ ಯಾತ್ರೆ ಮಾಡ ಹಾಗಿಲ್ಲ, ಗಂಗಾ ನದಿ ದಾಟಕ್ಕೆ ಸಾಧ್ಯ ಇಲ್ಲ, ನಾವೆಗಳೇ ಇಲ್ಲ. ಅಲ್ಲಿ ಯುದ್ಧದ ಭಯಕ್ಕೋಸ್ಕರ ನಾವೆಗಳನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟು ಸಂಚಾರ ಸ್ಥಗಿತ ಮಾಡಿದ್ರಂತೆ. ಆ ಕಡೆ ಓಡಾಡಾಗೇ ಇಲ್ಲ. ಏನ್ ಮಾಡ್ಬೇಕು ಅಂತೇಳಿ ಆಚಾರ್ಯ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಾನು ನಿಲ್ತೇನೆ, ನನ್ನ ಜೊತೆ ಸಾಲಾಗಿ ನಿಲ್ಲಿ ನೀವೆಲ್ಲ ಕೂಡ, ನನ್ನ ಹಿಂದೆ ನಿಲ್ಲಿ ಅಂತ ಹೇಳಿ ಮುಂದಿನ ಶಿಷ್ಯನ ಕೈ ಹಿಡ್ಕೊಂಡು ಹೊರಟ್ರಂತೆ. ನದಿ ಮೇಲೆ ವಾಕ್ ಮಾಡ್ತಾರೆ ಆಚಾರ್ಯ, ಮನೆಯಲ್ಲಿ ವಾಕ್ ಮಾಡೋದು ಕಷ್ಟ, ನದಿಯಲ್ಲಿ ವಾಕ್ ಮಾಡ್ತಾರಂತೆ ಆಚಾರ್ಯ. ಗಂಗಾ ನದಿ ಮೇಲೆ ಅದು ಕೂಡ ಕಾಲು ತೊಯ್ದಿಲ್ಲ, ನಡ್ಕೊಂಡು ಹೊರಟ್ರಂತೆ. ಇದು ಜಲಸ್ತಂಭನ ಅತ್ಯದ್ಭುತವಾದ ಕೌಶಲ ಆಚಾರ್ಯರದು. ಆ ಕಡೆ ರಾಜ ಭಟ್ರು ಸುಮ್ಮನೆ ಬಾಯಿ ತಗೊಂಡು ನೋಡ್ತಾ ಇರೋ ಸಾವಿರಾರು ಜನ, ಇವ್ರು ನೋಡ್ತಾ ಇದ್ದಾರೆ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಆಗ ಸುಲ್ತಾನ ನೋಡ್ತಾನೆ, ದೆಹಲಿಯ ಸುಲ್ತಾನ ನೋಡ್ತಾನೆ, ಆಶ್ಚರ್ಯ ಪಡ್ತಾನೆ, ಎಂಥ ಸಾಮಾನ್ಯ ಸಾಮರ್ಥ್ಯ ನಿಮ್ಮದು, ಇಲ್ಲಿ ಇಲ್ಲಿ ಹೇಗೆ ದಾಟಿದಿರಿ ನೀವೀಗ, ಮುಂದೆ ಎಲ್ಲಿಗೆ ಹೋಗ್ತೀರಿ, ಹೇಗೆ ಸುರಕ್ಷಿತ ಬಂದಿರಿ ಅಂತ ಕೇಳಿದರೆ ಆಚಾರ ತಕ್ಷಣ ಉತ್ತರ ಕೊಟ್ರಂತೆ. ಉತ್ತರ ಕೊಟ್ಟಿದ್ದೇ ಒಂದು ಆಶ್ಚರ್ಯ, ಬರೀ ಉತ್ತರ ಕೊಟ್ಟಿದ್ದಲ್ಲ, ಅವರ ಭಾಷೆಯಲ್ಲಿ ಮಾತಾಡ್ತಾರೆ, ಅದು ವಿಚಾರ. ಇವತ್ತು ಸಣ್ಣವ್ರ ಭಾಷೆ ದೊಡ್ಡವರಿಗೆ ಬರೋದೇ ಇಲ್ಲ, ಮನಸ್ಸೇ ಇರೋದಿಲ್ಲ ಅವರಿಗೆ, ಒದರತಾನೆ ತಿಳ್ಕೊತಾರ, ಕಲೀಲಕ್ಕೂ ಪ್ರಯತ್ನ ಪಡೋದಿಲ್ಲ. ನಾವು ದೇವ ಭಾಷೆ ಸಂಸ್ಕೃತ ಕಲಿಯಕ್ಕೆ ನಾವು ತಯಾರಿಲ್ಲ. ಆಚಾರ್ಯರು ಆ ಪರಿಷ್ಯನ ಭಾಷೆಯಲ್ಲಿ ಮಾತಾಡ್ತಾರೆ ಅವನ ಜೊತೆಗೆ. ಎಷ್ಟು ಆಶ್ಚರ್ಯ, ಎಲ್ಲಿ ಸ್ವಾಮಿ ನಿಮ್ಮ ಶಕ್ತಿ ಎಲ್ಲಿಂದ ಬಂತು ಹೀಗೆಲ್ಲ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಯೋಸೌ ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂ ತತ್ಪರಾನುಗ್ರಹೇಣ. ಸೂರ್ಯನ ತೋರಿಸ್ಬಿಟ್ಟು ಸೂರ್ಯಾಂತರ್ಗತನಾದ ಪರಮಾತ್ಮ ಇದ್ದಾನಲ್ಲ, ಅವನ ದಯೆಯಿಂದ ಎಲ್ಲವನ್ನೂ ಮಾಡ್ತೇವೆ. ನಾನು ಮಾಡ್ತೇನೆ ಅಂತ ಆಚಾರ್ಯ ಹೇಳ್ಕೊಳ್ಳಿಲ್ಲ. ಈ ಬೂದಿ ಕೂಡ ಕೊಡೋ ಜನನೇ ನಾನು ಬೂದಿ ಕೊಡ್ತೇವೆ ಶುರು ಮಾಡಿಬಿಡ್ತೇನೆ ಎಷ್ಟೋ ಸರ್. ಇಷ್ಟೆಲ್ಲ ಮಾಡಿದ ಆಚಾರ್ಯರು ಇದು ದೇವರ ದಯೆ ಅಂತ ಹೇಳಿದ್ದಾರೆ. ಇದು ಮಧ್ವಾಚಾರ್ಯ ದರ್ಶನ ದೊಡ್ಡ ಒಂದು ಅಂಶ ಅಂದ್ರೆ, ಅವರು ಮಾಡಿದ ಸಾಹಸಗಳು ಒಂದಲ್ಲ ಎರಡಲ್ಲ, ಅವರ ಜೀವನವೇ ಅತ್ಯದ್ಭುತಗಳ ಸರಮಾಲೆ. ಒಂದು ಸರ್ತಿಯೂ ನಾನು ಮಾಡಿದೆ ಅಂತ ಹೇಳ್ಕೊಡೋದಿಲ್ಲ ಅವರು. ನಾಹಂಕರ್ತ ಹರಿಕರ್ತ, ಇದು ದೇವರ ದಯೆ ಅಂತ ಸಾರುತ್ತಾರೆ. ಅವ್ರ ಮುಂದೆನೂ ಹಾಗೆ ಹೇಳ್ತಾರೆ. ಹಾಗೆ ಹೇಳಿ ಅವನು ಆಶ್ಚರ್ಯ ಪಟ್ಟಂತೆ, ಏನಿದು ಆಶ್ಚರ್ಯ ಸ್ವಾಮಿ, ನೀವು ನಾ ಹೇಗೆ ದಾಟಿದ್ರಿ, ಹೇಗೆ ಬಂದ್ರಿ, ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ನನ್ನ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವೀಗ, ನಿಮ್ಮಂಥವ್ರು ಇಷ್ಟು ಜನ ಸಾವಿರಾರು ಜನ ಸಂಬಳ ಇಟ್ಕೊಂಡು ಒದ್ದಾಡೋದಕ್ಕಿಂತ ನಿಮ್ಮಂಥವ್ರು ಒಬ್ಬರೇ ಇದ್ರೆ ಸಾಕು ನನ್ನ ಹತ್ರ ಅಂತ ಹೇಳಿದ್ದಾರೆ. ನಿಮ್ಮದು ಒಬ್ಬರಿದ್ರೆ ಸಾಕು, ನಾನು ಹೇಗೆ ಬೇಕಾದ್ರೂ ಸಾಧಿಸಿಬಿಡ್ತೇನೆ, ದಯವಿಟ್ಟು ಇಲ್ಲೇ ಇದ್ದು ಬಿಡಿ ಅಂತ ಕೇಳಿ, ಇಲ್ಲೇ ಇದ್ದು ಬಿಡಿ, ನನ್ನಲ್ಲೇ ಇದ್ದು ಬಿಡಿ. ಆಚಾರ್ಯರ ಹತ್ತಿರ ಒಂದು 5 ನಿಮಿಷ ಮಾತಾಡೋ ಹೊತ್ತಿಗೆ ಅವ್ರು ನಮ್ಮಲ್ಲೇ ಇರಬೇಕು ಅನ್ನೋ ಭಾವನೆ ಬಂದು ಬಿಡ್ತಂತೆ. ನಮಗೆ ಮೊದಲು ಹೋದ್ರೆ ಸಾಕು ಅಂತ ಹಾಕೊಂಡ್ಬಿಡಿ, ನಮ್ಮಲ್ಲಿ ಇದ್ರೆ ಸರ್ವಮೂಲ ಇರಬಾರ್ದು ನಮ್ಮ ಮನೆ, ಅದು ನಮ್ಮ ತೀರ್ಮಾನ. ಆಚಾರ್ಯರ ಮಾತು ಎಷ್ಟು ಎಫೆಕ್ಟಿವ್ ಅಂತ ಹೇಳೋದಕ್ಕೆ ಸಾಕ್ಷಿ. 5 ನಿಮಿಷ 4 ಶ್ಲೋಕ ಆಚಾರ್ಯ ಶ್ಲೋಕ ಕೇಳಿ ಬಿಡ್ಲಕ್ಕಾಗೋದಿಲ್ಲ, ಅಷ್ಟು ಅತ್ಯದ್ಭುತವಾದ ಬರೀ ಭಾರತೀ ಪತಿ ಅವರನ್ನ ಲೆಕ್ಕ ಹಾಕಿ. ಸರಸ್ವತಿ ಒಲಿದವರ ಮಾತೇ ನಮಗೆ ಆಕರ್ಷಕವಾಗೋದಾದರೆ ಸಾಕ್ಷಾತ್ ಭಾರತೀಯ ರಮಣ ಸದ್ಭಕ್ತ ಬಂಧು ಅಂಥವ್ರು ಅಷ್ಟು ಹೇಳಿದಾಗ ಆ ರಾಜನಿಗೆ ಅವ್ರ ಮಾತಿಗೆ ಆಶ್ಚರ್ಯವಾಗಿ ಹೋಯ್ತು. ಸ್ವಾಮಿ, ನಾವು ನೀವು ಇಲ್ಲಿರಿ ಅಂತ ಕೇಳ್ತೇನೆ, ಮತ್ತೇನೋ ಕೊಡ್ತೇನೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಹೂವ, ಅರ್ಧ ರಾಜ್ಯವನ್ನು ಕೊಡ್ತೇನೆ ನಿಮಗೆ, ಅರ್ಧ ರಾಜ್ಯ ನಿಮಗೆ, ಅರ್ಧ ರಾಜ್ಯ ನನಗೆ, ಇಲ್ಲಿಟ್ಟು ನನ್ನ ಕಾಪಾಡಿ ಸಾಕು ಅಂದ್ರೆ ಅಂತ ತಕ್ಷಣ ಆಚಾರ್ಯ ಹೇಳ್ತಾರೆ. ನಾಳೆ ಏನ್ ನನಗೆ ಪೂರ್ಣ ರಾಜ್ಯ ಇದೆ, ಅರ್ಧ ರಾಜ್ಯ ನಾನೇನ್ ಮಾಡಲಿ ಅಂತ ಹೇಳ್ತಾರೆ. ವೇದಾಂತ ಸಾಮ್ರಾಜ್ಯದ ಪೂರ್ಣ ರಾಜ್ಯ, ಒಬ್ಬ ಡೆಲ್ಲಿ ಪ್ರೆಸಿಡೆಂಟ್ ಕರೆದು ಬಿಟ್ಟು ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಮಾಡ್ಲಿಕ್ಕೆ ಹೊರಟ್ರೆ ಥ್ಯಾಂಕ್ಸ್ ಹೇಳ್ತೇನೆ ಮಹಾರಾಯ, ನನ್ನ ಪೋಸ್ಟ್ ಯಾವ್ದು ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ನಾನು ದೊಡ್ಡ ವೇದಾಂತ ಸಾಮ್ರಾಜ್ಯ ಚಕ್ರವರ್ತಿ, ನಾನು 1/2 ನನಗೇನು ಬೇಕಾಗಿಲ್ಲ ಆಚಾರ್ಯ ಮುಂದೆ ಹೊರಟು ಬಿಟ್ರಂತೆ. ಹಾಗೆ ನೋಡ್ತಾ ನಿಂತನಂತ. ಇಷ್ಟೆಲ್ಲ ಆಚಾರ್ಯ ಯಾತಕ್ಕೆ ಮಾಡಿದರು ಅಂತ ಹೇಳ್ತಾರೆ. ನೀತಿಂ ಪ್ರದರ್ಶಯಿತುಮೇವ ವಿಪತ್ಸು ಕಾರ್ಯಾಮ್, ಆಪತ್ಕಾಲ ಬಂದಾಗ ಹೇಗಾದ್ರೆ ಹ್ಯಾಂಡಲ್ ಮಾಡಬೇಕು ಅಂತ ಆಚಾರ್ಯ ತೋರಿಸಿಕೊಡ್ತಾರೆ. ಅವನ ಯಾರೋ ಅವನ ಮುಖ ನೋಡೋದಿಲ್ಲ, ಮಾತಾಡೋದಿಲ್ಲ ಅಂತ ಕುತ್ಕೊಂಡು ಇಷ್ಟೆಲ್ಲ ಆಗ್ತಿತ್ತ? ಆಚಾರ್ಯ ಹಾಗೆ ಬೇಕಾದ್ರೆ ಕಣ್ಣಿ ಕಾಣದೆ ಹೋಗ್ತಾ ಇದ್ರು. ವಾಯುದೇವರವರು ಅಲ್ಲಿ ಶಿಷ್ಯರಿಗೆ ತೋರಿಸ್ಬೇಕಲ್ಲ, ಇಂಥ ಆಪತ್ಕಾಲ ಬಂದಾಗ ಎಂಥವ್ರ ಜೊತೆ ಅವ್ರು ಸರಿಯಾಗಿ ಮಾತಾಡಿ ಅವನ ಒಪ್ಪಿಸಿಬಿಟ್ಟು ದೇವರ ಹಿರಿಮೆಯನ್ನು ಸಾರಿ ನೀವು ಮುಂದೆ ಹೋಗಬೇಕೇ ಹೊರತು ಹಾಗೆಲ್ಲ ಪಲಾಯನವಾದ ಜನ ತಿಳ್ಕೊಂಡ್ಬಿಡಬಾರದು. ಇದನ್ನೆಲ್ಲ ಆಚಾರ್ಯರು ತೋರಿಸಿದ್ರು. ಅಲ್ಲಿ ಮಾಧವ ತೋರಿಸಿದ್ದು, ಇಲ್ಲಿ ಮಧ್ವರು ತೋರಿಸಿದ್ದು ಅಷ್ಟೇ. ಅಂದ್ರೆ ಈ ನೀತಿ ಪ್ರದರ್ಶನಕ್ಕೋಸ್ಕರ ಜನ ನಡ್ಕೋತಾರೆ. ಕೃಷ್ಣ ಹೇಳ್ತಾರೆ, ಅದಕ್ಕೋಸ್ಕರ ಹಾಗೆ ಮಾಡಿದ್ದೆ ನಾನು. ಆಪತ್ಕಾಲದಲ್ಲಿ ಒಬ್ಬ ರಾಜ ದೊಡ್ಡ ಸೈನ್ಯ ಮುತ್ತಿಬಿಟ್ಟಾಗ ಹಾಗೆ ಯುದ್ಧ ಮಾಡ್ತಾ ನಿಂತ್ಕೊಂಡ್ರೆ ಸಣ್ಣ ಸೈನ್ಯ ಹಾಳಾಗಿ ಹೋಗುತ್ತೆ. ಅವ್ನು 2300 ಸೈನ್ಯ, ಮೊದಲಲ್ಲಿ ಅಷ್ಟು ಸೈನ್ಯ ಇಲ್ಲ, ಅದನ್ನ ಉಳಿಸ್ಬೇಕು, ದೂರ ಕರ್ಕೊಂಡು ಹೋಗ್ಬೇಕು, ನೀತಿ ತೋರಿಸಿದ್ದೇನೆ ಹೊರತು ಭಯಪಟ್ಟಿದ್ದಲ್ಲ. ಭಯ ಜಾಗ ತಿಳ್ಕೋಬಾರ್ದು ಅಂದ್ರೆ ಇದ್ದ ಜಾಗಕ್ಕೆ ಓಡಿ ಹೋಗಿದ್ರು ಸರಿ, ಇನ್ನೊಂದು ಜಾಗ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಭಯನ ಅದು ಒಂದು. ಇದು ಸಾಮರ್ಥ್ಯನೇ ಹೊರತು ಅದು ಅಂಜಿಕೆಯಲ್ಲ. ಎರಡನೇದು, ಧರ್ಮರಾಜ ಇನ್ನೂ ಯೋಚನೆ ಮಾಡು, ನಾನು ಸೈನ್ಯವನ್ನ ಆ ಕಡೆ ಒಯ್ದೆ, ಜನಗಳನ್ನ ಆ ಕಡೆ ಒಯ್ದೆ ಹೊರತು ನಾನು ಅಲ್ಲೇ ಇದ್ದೆ, ನೆನಪಿದೆಯಾ ನಿನಗೆ ಅಂತ ಹೇಳ್ತಾನೆ. ಮೊದಲೇ ಬಿಟ್ಟು ನಾನು ಹೋಗ್ಲಿಲ್ಲ, ಮೊದಲಲ್ಲೇ ನಾನು ಇದ್ದಿದ್ದು, ಯುದ್ಧ ಮಾಡಿದೆ, ಅವನ್ನೆಲ್ಲ ಸೋಲಿಸಿದೆ, ಕೊಂದೆ, ನಾನೇ ಓಡೋಗಿದ್ದೇನೆ ಅಂತ ಕೇಳುತ್ತಾನೆ. ಇದೆಲ್ಲ ಅರಳೇಜ್ ಮಾಡೇ ಇರಲಿಲ್ಲ, ಇವತ್ತು ಅನೇಕರು ಮಾಡಿಲ್ಲ. ಕೃಷ್ಣ ಓಡೋಗ್ಬಿಟ್ಟಾರೆ ಅಷ್ಟು ತಿಳ್ಕೊಂಡ್ಬಿಟ್ಟಿದ್ದಾರೆ ಹೊರತು, ನವನೀತ ಚೋರ, ಗೋಪಿ ಜನ ಜಾರ, ಪಲಾಯನ ಶೂರ, ಹೀಗೆಲ್ಲ ತಿಳ್ಕೊಂಡ್ಬಿಟ್ಟಿವೆ ಹೊರತು ಕೃಷ್ಣ ಹಾಗೆಲ್ಲ ಮಾಡಿಲ್ಲ. ಇವರಿಗೆ ಅರ್ಥನೇ ಆಗಿಲ್ಲ. ಕೃಷ್ಣ ಅಲ್ಲೇ ಇದ್ದು ಜನಗಳನ್ನ ಶಿಫ್ಟ್ ಮಾಡಿಸಿದ್ದಾರಷ್ಟೇ. ಕೃಷ್ಣ ಅನಂತ ರೂಪಿ, ಈ ಮಧ್ಯೆ ನಾನೆಲ್ಲಿ ಓಡಿದ್ದೇನೆ, ಯಾಕೆ ತಪ್ಪು ತಿಳ್ಕೊತೆ, ಆಗ ಒಂದು ಅರ್ಥ ಆಯ್ತಾರೆ. ಅಂತೂ ಕೃಷ್ಣ ಓಡಿಲ್ಲ, ಅರ್ಧ ಸಮಾಧಾನ ಬಂತು. ಆದ್ರೆ ಇನ್ನೊಂದಿದೆಯಲ್ಲ, ಮತ್ತೆ ನೀನಾಕೆ ಕೊಲ್ಲಿಲ್ಲ ಆಗಿದ್ದೆ, 18 ಸರ್ತಿ ಬಂದ್ರು ಕೊಂಡು, ಮೊದಲ ಸರ್ತಿ 2 ಸರ್ತಿ ಪರವಾಗಿಲ್ಲ, 18 ಸರ್ತಿ ಅವಕಾಶ ಯಾತಕ್ಕೆ ಕೊಟ್ಟೆ, ಆಮೇಲೆ ಯಾಕೆ ಕೊಲ್ಲಿಲ್ಲ ಕೃಷ್ಣ? ಇದನ್ನೆಲ್ಲ ಯಾತಕ್ಕೆ ಹೇಳ್ತಾರೆ, ಅಲ್ಲೇ ಪ್ರಶ್ನೋತ್ತರಗಳಿವೆಲ್ಲ ಕೂಡ. ಕೃಷ್ಣರ ಹಿರಿಮೆಯನ್ನು ಸಾರತಕ್ಕಂಥ ಜಾಗ ಇದು. ಅಲ್ಲಿ ಯಜ್ಞ ಅಂತ ಹೊರಟ್ರೆ ದೇವರ ಮಹಿಮೆ ಹೇಗೆ ಹೊರಗೆ ಬರುತ್ತೆ ಅಂತ ಹೇಳೋದಕ್ಕೆ ದೃಷ್ಟಾಂತ. ತನ್ನ ಹಿರಿಮೆಯನ್ನು ಅರ್ಜುನನ ಮುಂದೆ ಕೃಷ್ಣ ಸಾರಿದ್ನಲ್ಲ, ಅಹಂ ಸರ್ವಸ್ಯ ಪ್ರಭವ ಮತ್ತಸರ್ವಂ ಪ್ರವರ್ತತೆ, ಆ ರೀತಿ ಧರ್ಮರಾಜನ ಮುಂದೆ ಹೇಳ್ತಾ ಇದ್ದ, ನಾನು ಅಸಮರ್ಥನಲ್ಲ ಧರ್ಮರಾಜ, ನಾನು ಯಾತಕ್ಕೆ ಗೊತ್ತ ಅವನು 18 ಬಾರಿ ಕೊಲ್ಲಕ್ಕೆ ಹೋಗಲಿಲ್ಲ ಅಂತ ಕೇಳಿದರೆ, ಒಂದೇ ಸರ್ತಿ ಬಂದ ಸೋಲಿಸ್ತೇ ಕಳಿಸ್ತೆ, 2 ಸರ್ತಿ ಬಂದ ಸೋಲಿಸ್ತೇ ಕಳಿಸ್ತೆ, ಯಾತಕ್ಕೆ ಹಾಗೆ ಮಾಡ್ತಾ ಇದ್ದೆ ಅಂದರೆ, ನಾನು ಅವತಾರ ಮಾಡಿರೋದು ದುರ್ಜನರ ವಿನಾಶಕ್ಕೋಸ್ಕರ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಜರಾಸಂಧ 200 ಅಕ್ಷೋಣಿ ಸೈನಿಕ ಕರ್ಕೊಂಡ್ಬಂದಿದ್ದಾನೆ, ಅವರೆಲ್ಲ ದುಷ್ಟರು, ಅವರನ್ನು ಕೊಂದಾಕಿಬಿಟ್ಟೆ, ಅವನು ಬಿಟ್ಟೆ, ಮತ್ತೆ ಹೋದ ಅವನು, ಮತ್ತೆ 200 ಅಕ್ಷೋಣಿ ತಗೊಂಡು ಬಂದ, ಮತ್ತೆ ಕೊಂದೆ, ಮತ್ತೆ ಹೋದ, ನೋಡಿ ಹೇಗೆ ಸಪ್ಲೈ ಮಾಡ್ತಾ ಇದ್ದಾನೆ ಪಾಪ ಅವನು. ಅಂದ್ರೆ ನಾನು ಅವತಾರ ಏನ್ ಮಾಡಿದ್ದೇನೆ, ಅವನು ಕೂತಲ್ಲೇ ತಂದು ಕೊಡ್ತಾ ಇದ್ದಾನೆ, ಅವನು ಕೊಲ್ಲೋ ಜಾಣತನ ಅಲ್ಲ, ಅದಕ್ಕೆ ಯೋಗ ಕರ್ಮಸು ಕೌಶಲಂ ಅಂತ ಕರೀತಾನೆ. ಇದನ್ನ ಅವತಾರ ಯಾತಕ್ಕೋಸ್ಕರ ಮಾಡಿದ್ದೇನೆ, ದುಷ್ಟರ ಸಂಹಾರಕ್ಕೋಸ್ಕರ, ಅದು ದುಷ್ಟರನ್ನು ಕಲೆಕ್ಟ್ ಮಾಡ್ಕೊಂಡು ಇಡೋದಾದ್ರೆ ನಾನ್ಯಾಕೆ ಕೊಲ್ಲಬೇಕು ಅವನನ್ನ? ಕೊಲ್ಲಿಲ್ಲ. ಈಗ 18 ಸತ್ಯನೂ ತಂದ, 200 ಅಕ್ಷೋಣಿ ಪ್ರತಿ ಸತ್ಯನೂ ತರ್ತಿದ್ದ, 200 × 18 ಆಗೋಯ್ತು. ಅಂತೂ ನನ್ನ ಅವತಾರದ ದೊಡ್ಡ ಒಂದು ಕಾರ್ಯ ನಡೀತಾ ಇದೆ. ಸರಿ, 18 ಸತ್ ಕೊಲ್ಬಹುದಾಗಿತ್ತಲ್ಲ ಅಂತ ಕೇಳಿದರೆ, ನಾನು ಕೊಲ್ಲಿಲ್ಲ, ಅದಕ್ಕೊಂದು ಕಾರಣ ಇದೆ, ಇನ್ನೊಂದು ಕಾರಣ ಇದೆ. ಏನು ಕಾರಣ ಅಂದ್ರೆ, ಈ ಭೀಮ ಯಾರು ಗೊತ್ತಾ, ಈ ಜರಾಸಂಧ ಯಾರು ಗೊತ್ತಾ, ಇವನು ವಿಪ್ರಚಿತ ಅನ್ನೋ ರಾಕ್ಷಸ, ಮಹಾದೈತ್ಯ, ಆದರೆ ಶಿವನ ಭಕ್ತ, ಶಿವನ ಭಕ್ತ ಜರಾಸಂಧ. ಆದ್ದರಿಂದ ನಾನು ವಿಷ್ಣು, ಶಿವನ ಭಕ್ತನಾದ ಅವನನ್ನ ನಾನು ಕೊಂದು ಬಿಟ್ರೆ ಮತ್ತೊಬ್ಬರ ಮನೆ ಆಳಿನ ಮೇಲೆ ಒಬ್ಬ ಯಜಮಾನ ಕೈ ಮಾಡಿದಾಗತ್ತೆ, ಅದು ನಮ್ಮ ಅಂತಸ್ತಿಗೆ ತಕ್ಕದ್ದಲ್ಲ. ಅದು ಆಳಾಳುವ ಜಗಳಾಡಬೇಕೆ ಹೊರತು ನಾವು ಜಗಳಾಡದಾಗಬಾರ್ದು. ಶಿವ ನಾನು ಬೇರೆ, ಆದರೆ ಶಿವನ ಭಕ್ತ ನಾನು ಕೈ ಮಾಡೋ ನನ್ನ ಅಂತಸ್ತಿಗೆ ಸರಿಯಾದ ದಾರಿ ಅಲ್ಲ, ಅದಕ್ಕೆ ನಾನು ಅವನು ಕೊಲ್ಲಲಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಬಿಟ್ಟುಬಿಟ್ರೆ ಏನು ಉಪಯೋಗ ಜಾಣ್ತಾನ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ನಾನೇನ್ ಸಂಕಲ್ಪ ಮಾಡಿದ್ದೇನೆ ಗೊತ್ತೇನೋ, ಶಿವಭಕ್ತ ಅವನಾದ್ದರಿಂದ ಶಿವಭಕ್ತನಾದ ಅವನನ್ನ ನಾನು ವಿಷ್ಣು ನನ್ನ ಭಕ್ತನಿಂದ ಕೊಲ್ಲಿಸಬೇಕು ಅಂತ ರಿಸರ್ವ್ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಭಕ್ತನಿಂದ ಕೊಲ್ಲಿಸಬೇಕು, ನಾನು ಕೊಲ್ಲಬಾರ್ದು, ಅದನ್ನ ಅವರವರಿಗೆ ಮ್ಯಾಚಿಂಗ್ ಆಗಬೇಕು ಹೊರತು ಬೇರೆ ಅಲ್ಲ. ಈ U19 ಟೀಮ್ ಜೊತೆಗೆ ಸೀನಿಯರ್ಸ್ ಆಡೋದಿಲ್ಲ, U19 ಆಡಬೇಕು, ಹೋಗೋ ಟೀಮ್ಸ್ ಕಡ್ತಾ ಇರ್ತದೆ, ಎಲ್ಲರೂ ಸೋತು ಬರೋ ವಿಚಾರ ಆಮೇಲೆ ಇರ್ತದೆ. ಅಂತೂ ಆ ನಿಯಮಕ್ಕೆ ತಕ್ಕಂತೆ ನಡ್ಕೋಬೇಕಾದ ಪದ್ಧತಿ, ಅದಕ್ಕೋಸ್ಕರ ನಾವು ಕೈ ಹಾಕಾಗಿಲ್ಲ. ಇದು ಜರಾಸಂಧ, ನಾನು ಶಿವಭಕ್ತರ ಮೇಲೆ ನಾನು ಕೈ ಮಾಡೋದು ಸಾಧ್ಯ ಇಲ್ಲ. ನನ್ನ ಅವನು ಬರೀ ಶಿವಭಕ್ತರ, ಶಿವಭಕ್ತ ಅಗ್ರೇಸರ ಅವನು, ಅದಕ್ಕೆ ನಾನು ಯಾರ ಕೈಲೂ ಕೊಲಿಸೋದಿಲ್ಲ. ನನ್ನ ಭಕ್ತಾಗ್ರೇಸರ ಕೈಲಿ ಕೊಲಿಸಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟನೆ ಹೊರತು ಬೇರೆದಕ್ಕೋಸ್ಕರ ಅಲ್ಲ. ಅಂತ ಭಕ್ತಾಗ್ರೇಸರ ಯಾರು ಗೊತ್ತೇನೋ, ಈ ಭೀಮಸೇನೇ ಅಂತ ಭಕ್ತಾಗ್ರೇಸರ. ಆದ್ದರಿಂದ ಈತನಿಗೆ ಕೊಲಿಸಬೇಕು ಅಂತ ಬಿಟ್ಟಿದ್ದೆ ಹೊರತು ನಾನು ಕೈಲಾಗದೆ ಬಿಟ್ಟಿದ್ದಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ನಾವು ಯೋಜನೆ ಮಾಡಿದ್ರೆ ಸುಮ್ಮನೆ ಅಪಾರ್ಥ ಮಾಡಿ ತಿಳ್ಕೊಂಡಿದ್ರೆ ಎಷ್ಟೆಷ್ಟು ತೊಂದರೆ ಆಗ್ತಿತ್ತು. ಕೃಷ್ಣನ ಬಾಯಲ್ಲೇ ಮಾತು ಬರ್ತಾ ಇದೆ, ಇನ್ನೂ ವಿಶ್ಲೇಷಣೆ ಮಾಡ್ತಾರೆ. ನಾನು ಈತನಿಗೆ ಕಾದಿಡ್ಲಿಕ್ಕೆ ಇನ್ನೊಂದು ಕಾರಣ ಉಂಟು, ಭೀಮನಿಗೆ ಕಾದಿಡ್ಲಿಕ್ಕೆ ಜರಾಸಂಧನನ್ನ ಮತ್ತೊಂದು ಕಾರಣ ಇದೆ. ನಾನು ರಾಮನಾಗಿದ್ದಾಗ ಇದೇ ಭೀಮಸೇನ ಹನುಮಂತನಾಗಿದ್ದವನು, ಸೀತೆಯನ್ನ ರಾವಣ ಅಪಹರಣ ಮಾಡಿದ ಸೀತಾಕೃತಿಯನ್ನ ಹನುಮಂತ ಆಗ ಸುಂದರಕಾಂಡದ ಕಥೆ ಎಲ್ಲರೂ ಕೇಳಿಯೇ ಇದ್ದಾರೆ. ಅಲ್ಲಿ ಹೋಗ್ತಾನೆ, ಆ ಸಮಯಕ್ಕೆ ಹನುಮಂತ ಎಷ್ಟು ಶಕ್ತಿ ಸಂಪನ್ನನಾಗಿದ್ದ ಅಂದ್ರೆ, ಬರೀ ಅಕ್ಷಕುಮಾರನು ಕೊಂದೋ, ಅಶೋಕನ ಧ್ವಂಸ ಮಾಡಿಯೋ, ಬರೀ ಲಂಕೆಯನ್ನು ಸುಟ್ಟೋ, ಬರೀ ವಾಪಸ್ ಬರೋದಲ್ಲ, ರಾವಣ ಕುಂಭಕರ್ಣನೇ ಕೊಂದು ಬರತಕ್ಕಂಥ ಶಕ್ತಿ ಹನುಮಂತನಿಗಿತ್ತು. ಹನುಮಂತ ಯೋಚನೆ ಮಾಡಿಯೂ ಬಿಡ್ತಾರೆ. ಯಾವಾಗ ಅಕ್ಷಕುಮಾರ ಬರ್ತಾನೆ, ರಾಮಾಯಣ ನಿರ್ಣಯ ಓದಿ ಗೊತ್ತಾಗುತ್ತದೆ ಸುಂದರಕಾಂಡದೊಳಗೆ. ಹನುಮಂತ ಯೋಚನೆ ಮಾಡ್ತಾನೆ, ಇವನು ಬಂದಿದ್ದಾನೆ ಅಕ್ಷಕುಮಾರ, ನಾನು ಏನು ಮಾಡಲಿ ಅಂತ ಹನುಮಂತ ಯೋಚನೆ ಮಾಡಿದನಂತೆ. ನಾನು ಇಲ್ಲಿ ಬಂದ ಮೇಲೆ ಒಂದು ದೊಡ್ಡ ಪೆಟ್ಟಾಕಿ ಹೋಗಬೇಕು, ಇಲ್ಲ ರಾವಣನನ್ನು ಕೊಲ್ಲಬೇಕು, ಇಲ್ಲ ಅವನಿಬ್ಬರು ಮಕ್ಕಳನ್ನು ಒಬ್ಬನು ಕೊಲ್ಲಬೇಕು, ಇಂದ್ರಜಿತ್ತನ್ನು ಕೊಲ್ಲಬೇಕು, ಅಕ್ಷಕುಮಾರನ ಕೊಲ್ಲಬೇಕು. ಬರೀ ಹಾಗೆ ಹೋದರೆ ರಾವಣ ಭಕ್ತನಾಗಿ ನಾನು ಹಾಗೆ ಹೋಗೋದು ಸರಿಯಲ್ಲ. ನಮ್ಮ ಸ್ವಾಮಿಯ ಸಾಮರ್ಥ್ಯ ಎಷ್ಟೊಂದು ಗೊತ್ತಾಗಬೇಕಾದ ರಾವಣನಿಗೆ ಒಂದು ಮುಟ್ಟಿಕೊಳ್ಳಂತ ಪೆಟ್ಟು ಕೊಡಬೇಕು, ಅದಾದ ಮೂರು ಜನ ಕೊಂದ್ರೆ ಮಾತ್ರ ಅಂತ ಎಫೆಕ್ಟ್ ಆಗೋದು. ಯಾರು ಟೈಲೆಂಡ್ ಲಾಸ್ಟ್ ಬ್ಯಾಟ್ಸ್ಮನ್ ಔಟ್ ಮಾಡಿಬಿಟ್ರೆ ಬೆಸ್ಟ್ ಬೌಲರ್ ಅಂತ ಕರೆಯೋದಿಲ್ಲ, ಟಾಪ್ ಬ್ಯಾಟ್ಸ್ಮನ್ ಔಟ್ ಮಾಡಿದ್ರೆ ಶಕ್ತಿ ಬರ್ತದಲ್ಲ ಆ ಥರ. ಇವತ್ತು ಭಾರಿ ಟಾಪ್ ಅಂದ್ರೆ ಮೂರು ಜನ, ಒಬ್ಬನು ಕೊಲ್ಲಬೇಕು, ರಾವಣನ ಕೊಂದ್ರೆ ಹೇಗಿರುತ್ತದೆ? ಹನುಮಂತ ಯೋಚನೆ ಮಾಡಿದನು, ರಾವಣನ ಕೊಲ್ಲಬಾರದು ನಾನು. ಯಾಕೆ? ನಿಧಾರ್ಯಯೇವ ರಾವಣ ಸ ರಾಘವಾಯ ನಾನ್ಯಥ. ಇವನು ನಮ್ಮ ರಾಮನಿಗೆ ಮೀಸಲು, ರಾಮನ ಪತ್ನಿಯಾದ ಸೀತೆ ಮೇಲೆ ಕಣ್ಣು ಹಾಕಿದವನು ಇವನು. ಸೀತಾಪಹರಣಕ್ಕೋಸ್ಕರ ಹೊರಟು ಸೀತಾಕೃತಿ ಅಪಹರಣ ಮಾಡಿದವನು. ಇವನನ್ನು ನಾನು ಕೊಂದು ಹಾಕಿಬಿಟ್ರೆ ರಾಮನಿಗೆ ಎಷ್ಟು ಅಪಕೀರ್ತಿ ಬರ್ತದೆ ಅಂತ ಯೋಚನೆ ಮಾಡ್ತಾನೆ. ರಾಮನ ಕೈಲೆ ತನ್ನ ಹೆಂಡತಿಯ ಚೋರನನ್ನ ಕೊಂದು ಹೆಂಡತಿನ ಬಿಡಿಸಿಕೊಳ್ಳಕ್ಕಾಗಲಿಲ್ಲ. ಹನುಮಂತ ಅಂತ ಒಂದು ಕಪಿ ಪುಣ್ಯಕ್ಕೆ ರಾಮನ ಕೈಲಿ ಸಿಕ್ಕಿತ್ತು, ಆತ ಬಿಡಿಸಿಕೊಂಡು ಕೊಟ್ಟ ಅಂತ ರಾಮ ಹೆಂಡತಿನ ಕಂಡ ಅಂತ ಆಗುತ್ತ. ಆಮೇಲೆ ರಾಮನಿಗೆ ಅಪಕೀರ್ತಿ, ನನಗೆ ಕೀರ್ತಿ ಬರಬಹುದು, ರಾಮನಿಗೆ ಅಪಕೀರ್ತಿ ಬರುತ್ತೆ. ನನಗೆ ಕೀರ್ತಿ ಬಂದ ರಾಮಭಕ್ತನಲ್ಲ ನಾನು, ನನ್ನ ಸ್ವಾಮಿಗೆ ಕೀರ್ತಿ ಬಂದ ರಾಮಭಕ್ತನಾಗ. ನನ್ನ ಪ್ರತಿಷ್ಠೆ ಆಗಬಾರದು ರಾಮನಿಗೆ.